ஓமேஷேஷகுருமீசேஷம் நாராயணமநாமயம் சம்பிரணம்ய பிரவக்ஷாமி பிரமாணானாம் ஸ்வலக்ஷணம் பிரணம்யாகண்யகல்யாணகுணாப்திம் புருஷோத்தமம் பூர்ணபோதானபி குருன் வியாக்குருவே மானரக்ஷணம். ಈಗ ಏನಂತಾಯ್ತು? ಕೇವಲ ಪ್ರಮಾಣ ಎಷ್ಟು ವಿಧ? ಕೇವಲ ಪ್ರಮಾಣ ಎಷ್ಟು ವಿಧ ಅಂತಾಯ್ತು? ನಾಲ್ಕು ವಿಧ. ಏನಂತ? ಈಶಾ ಲಕ್ಷ್ಮೀ ಯೋಗಿ ಅಯೋಗಿ ಭೇದೇನ, ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ ಮತ್ತು ಅಯೋಗಿ ಜ್ಞಾನ ಅಂತ ಹೇಳಿ ಕೇವಲ ಪ್ರಮಾಣ ನಾಲ್ಕು ವಿಧವಾದದ್ದು. ಅದರಲ್ಲಿ ಲಕ್ಷ್ಮೀ ಜ್ಞಾನ ಈಶ್ವರ ಜ್ಞಾನದ ಲಕ್ಷಣವನ್ನು ಹೇಳಿದರು, ಲಕ್ಷ್ಮೀ ಜ್ಞಾನದ ಲಕ್ಷಣವನ್ನು ಹೇಳಿದರು. ಅಥವಾ ಪೂರ್ವಮಿತ್ಯನೇನ, ಇಷ್ಟೆಲ್ಲ ಆದಮೇಲೆ ಮುಂದೆ ಹೇಳಬೇಕಾದೀಗ ಯೋಗ ಪ್ರಭಾವದ ಯೋಗಿ ಜ್ಞಾನದ ಬಗ್ಗೆ ಹೇಳಬೇಕಾಗಿದೆ. ಯೋಗಿ ಜ್ಞಾನದಲ್ಲೂ ಕೂಡ ರುಜಿಯೋಗಿಗಳು ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ. ಯೋಗಿ ಜ್ಞಾನ ಹೇಳಬೇಕಾದ್ರೆ ಮುಂಚಿತವಾಗಿ ಯೋಗಿ ಜ್ಞಾನ ಅಂದ್ರೆ ಏನು ಅಂತ ಹೇಳ್ತಾರೆ. ಯೋಗಿ ಪ್ರಭಾವ ಲಬ್ಧ ಅತಿಶಯಂ ಯೋಗಿ ಜ್ಞಾನಂ, ಯೋಗ ಪ್ರಭಾವ ಲಬ್ಧ ಅತಿಶಯಂ ಯೋಗಿ ಜ್ಞಾನಂ. ಯೋಗದ ಪ್ರಭಾವದಿಂದಾಗಿ ಲಬ್ಧ ಅತಿಶಯ, ಅತಿಶಯವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಜ್ಞಾನಕ್ಕೇನಂತ ಕರೀತಾರೆ ಯೋಗಿ ಜ್ಞಾನ. ಅಂದರೆ ಸಾಮಾನ್ಯರಿಗೆ ಗೊತ್ತಾಗದೇ ಇರತಕ್ಕಂಥದ್ದರ ಯೋಗಿಗಳು ಯಾವುದರಿಂದ ತಿಳಿತಾರೆ? ಯೋಗಶಕ್ತಿಯಿಂದಾಗಿ ತಿಳಿತಾರೆ. ಉದಾಹರಣೆಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪದಾರ್ಥವನ್ನು ಸೂಕ್ಷ್ಮದರ್ಶಕ್ಕೆ ಹಾಕೊಂಡ ಕಾಣುತ್ತೆ, ಅದೇನಾಯಿತು? ಸೈನ್ಸಿನಿಂದ ಬಂದಂಥ ಜ್ಞಾನ, ಗೊತ್ತಾಯ್ತಾ? ಅದೇ ರೀತಿ ದೂರದಿಂದ ಕಾಣತಕ್ಕಂಥ, ಬರೀ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಟೆಲಿಸ್ಕೋಪಿಂದ ನೋಡ್ತಾರೆ, ಅದು ಟೆಲಿಸ್ಕೋಪ್ನಿಂದ ಬಂದ ಜ್ಞಾನ. ಅದೇ ರೀತಿ ಯೋಗಿಗಳು ತೀರ ಹತ್ತಿರದ್ದನ್ನು, ತೀರ ದೂರದ್ದನ್ನು, ಅತಿ ಸೂಕ್ಷ್ಮವಾದದ್ದನ್ನು ಸಹ ಹೇಗೆ ನೋಡ್ತಾರೆ? ತಮ್ಮ ಯೋಗ ಶಕ್ತಿಯಿಂದಾಗಿ ನೋಡ್ತಾರೆ. ಅದಕ್ಕೆ ಯೋಗಿ ಜ್ಞಾನ ಅಂತ ಅದಕ್ಕೆ ಹೆಸರು. ತತ್ರಿವಿಧಂ, ಅದು ಮೂರು ವಿಧ. ಯೋಗಿ ಜ್ಞಾನ ಮೂರು ವಿಧ, ಒಟ್ಟು ಕೇವಲ ಪ್ರಮಾಣ ನಾಲ್ಕು ವಿಧ, ಅದರಲ್ಲಿ ಯೋಗಿ ಜ್ಞಾನದಲ್ಲಿ ಮತ್ತೆ ಮೂರು ವಿಧ, ಕ್ಲಾಸಿಫಿಕೇಷನ್, ಸಬ್ ಕ್ಲಾಸಿಫಿಕೇಷನ್, ಅವೆಲ್ಲ ಗೊತ್ತಿರಬೇಕು. ಆದ್ದರಿಂದನೇ ಯೋಗಿಗಳನ್ನು ನಮ್ಮಂತೆ ನೋಡಲಿಕ್ಕೆ ಆಗೋದಿಲ್ಲ ನಾವು. ಇವತ್ತು ವೈದ್ಯನ ಜ್ಞಾನ ಇದೆ, ನಮ್ಮ ಕಣ್ಣಿಗೆ ಕಾಣದಿರೋ ವೈದ್ಯರಿಗೆ ಕಾಣಿಸುತ್ತೆ, ಯಾಕೆ ವೈದ್ಯಶಾಸ್ತ್ರ ಅಧ್ಯಯನ ಮಾಡಿದ್ರೆ ಬಂದ ಜ್ಞಾನ ಅದು. ಅದೇ ರೀತಿ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದಾಗ ಬಂದ ಜ್ಞಾನ ಇರುತ್ತೆ. ಯೋಗ ಅಭ್ಯಾಸ ಮಾಡಿದ ಬರತಕ್ಕಂಥ ಜ್ಞಾನವನ್ನು ನಾವು ನಮ್ಮ ಜ್ಞಾನಕ್ಕೆ ಹೋಲಿಸಲಿಕ್ಕೆ ಬರೋದಿಲ್ಲ. ತತ್ರಿವಿಧಂ, ಅದು ಮೂರು ವಿಧವಾದದ್ದು. ರುಜು ತಾತ್ವಿಕ ಅತಾತ್ವಿಕ ಯೋಗಿ ಜ್ಞಾನ ಭೇದೇನ, ರುಜು ತಾತ್ವಿಕ ಅತಾತ್ವಿಕ ಯೋಗಿ ಜ್ಞಾನ ಭೇದೇನ ಅಂತ ಬಿಡಿಸ್ಕೊಂಡ್ರೆ ರುಜು ಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಅಂತ ಹೇಳಿ ಯೋಗಿ ಜ್ಞಾನ ಮೂರು ವಿಧ. ಅಥವಾ ಯೋಗಿಗಳು ಮೂರು ವಿಧ, ಏನಂತ? ರುಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು, ಯೋಗಿಗಳು ಮೂರು ವಿಧ. ಆ ಮೂರು ವಿಧದ ಯೋಗಿಗಳಿಗೆ ಸಂಬಂಧಪಟ್ಟಂಥ ಜ್ಞಾನ ಯೋಗಿ ಜ್ಞಾನ. ಯೋಗ, ಯೋಗಿ, ಯೋಗ ಜ್ಞಾನ, ಯೋಗಿ ಜ್ಞಾನ ಅಷ್ಟೇ. ರುಜು ಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು ಅಂತ ಹೇಳಿ ಮೂರು ವಿಧ ಇದ್ದಾರೆ. ರುಜುಯೋಗಿ ಜ್ಞಾನ ನಿರೂಪಣವನ್ನು ಮಾಡ್ತಾರೆ. ತತ್ರ ಪೂರ್ವವದ್ ರುಜು ಜ್ಞಾನಂ ನ ಅನುಪ್ರಮಾಣ ಜನ್ಯಂ ಅನಿತ್ಯಂಚ ಇತ್ಯಾಹ. ಈಗ ಪೂರ್ವವತ್ ರುಜು ಜ್ಞಾನಂ ನ ಅನುಪ್ರಮಾಣ ಜನ್ಯಂ ಅನಿತ್ಯಂಚ ಇತ್ಯಾಹ. ಈಗ ಯೋಗಿ ಜ್ಞಾನ ಎಂಬುದೇನದು? ಯೋಗಿ ಜ್ಞಾನಂ ರುಜುನಾಂ ಅನಾದಿ ನಿತ್ಯಂ, ರುಜುಯೋಗಿ ಜ್ಞಾನಂ ಅನಾದಿ ನಿತ್ಯಂ ಅಂತ ಅರ್ಥ. ಯೋಗಿನಾಂ, ಯೋಗಿ ಜ್ಞಾನಂ ರುಜುನಾಂ, ರುಜುನಾಂ ಯೋಗಿ ಜ್ಞಾನಂ ಅನಾದಿ ನಿತ್ಯಂ. ರುಜುಯೋಗಿಗಳ ಜ್ಞಾನ ಎಂಬುದರ ವೈಶಿಷ್ಟ್ಯ ಏನು? ಅನಾದಿ ಮತ್ತು ನಿತ್ಯ, ತುಂಬ ಮುಖ್ಯ ಅದು. ಇದು ರುಜುಯೋಗಿಗಳ ಜ್ಞಾನ ಕೂಡ. ಈಶ ಜ್ಞಾನ ಎಂಥದ್ದು? ಅನಾದಿ ನಿತ್ಯ. ಲಕ್ಷ್ಮೀ ಜ್ಞಾನ ಅನಾದಿ ನಿತ್ಯ. ರುಜುಯೋಗಿ ಜ್ಞಾನ ಅದು ಅನಾದಿ ನಿತ್ಯನೇ. ರುಜುಯೋಗಿ ಜ್ಞಾನಂ ಅನಾದಿ ನಿತ್ಯಂ. ಅನಾದಿ ಅಂದ್ರೆ ಹೇಳಿದೆ, ಆದಿ ಇಲ್ಲದ್ದು ಅನಾದಿ, ಸಾವಿಲ್ಲದ್ದು ನಿತ್ಯ. ಪ್ರಾಗಭಾವ ಎಂಬುದೇನದು? ಅನಾದಿ. ಆ ಪ್ರಧ್ವಂಸಾಭಾವ ಎಂಬುದೇನದು? ನಿತ್ಯ, ಹೊಸದ್ ಬಂದರೆ ಹೋಗೋದಿಲ್ಲ. ಆದ್ರಿಂದ ಯೋಗಿ ಜ್ಞಾನ ಅನಾದಿ ಮತ್ತು ನಿತ್ಯ. ಪರಮಾತ್ಮನ ಜ್ಞಾನ ಅನಾದಿ ನಿತ್ಯ, ಲಕ್ಷ್ಮೀ ಜ್ಞಾನ ಅನಾದಿ. ಇವತ್ತು ಪುಸ್ತಕ ಓದಿದ್ರೆ ನಮಗೆ ಜ್ಞಾನ ಬಂತೀಗ, ಅನಾದಿ ಅಲ್ಲ, ಓದಿದ್ರೆ ಬಂತಷ್ಟೇ. ಸಾದಿ ಮೊದಲು ಇಲ್ಲದ್ ಬಂದ್ರೆ ಸಾದಿ, ಸಾ ಆದಿ ಸಾದಿ ಅನಾದಿ, ಆದಿ ಇಲ್ಲದ್ದು ಅನಾದಿ, ಆದಿ ಇರೋದು ಸಾದಿ ಅಷ್ಟೇ. ಅದೇ ರೀತಿ ನಾಶ ಇಲ್ಲಿದ್ದು ನಿತ್ಯ, ನಾಶ ಇರೋದು ಅನಿತ್ಯ. ಇವರು ಜ್ಞಾನಕ್ಕೆ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ ಅಂದ್ರೂ ಒಂದೇ, ಅನಾದಿ ನಿತ್ಯ ಅಂದ್ರೂ ಒಂದೇ. ಕೇಶಾಭಿಯೋಗಿನಾಂ ರುಜುಯೋಗಿನಾಂ ಇದು ಯೋಜ್ಯಂ. ಯಾವ ಯೋಗಿ ಜ್ಞಾನ, ರುಜುಯೋಗಿ ಜ್ಞಾನ ಅಂತ ಸೇರಿಸ್ಕೋಬೇಕು. ಮುಂದಿರೋದು ಹಿಂದೆ ಸೇರಿಸಿ ಅನ್ವಯ ಮಾಡ್ಕೊಂಡು ಹೋಗಬೇಕು ಅಂತ ಅರ್ಥ. ಯೋಗಿ ಜ್ಞಾನ ಇತಿ ಪಾಠೆ ಜ್ಞಾನಮಿತಿ ಶೇಷ. ಯೋಗಿ ಜ್ಞಾನ, ಯೋಗಿ ಜ್ಞಾನ ಅಂತ ಅಂತೆ ಒಂದು ಪಾಠ ಉಂಟು. ಯೋಗಿ ಜ್ಞಾನೇ ರುಜು ನಾಮ ಅನಾದಿ ನಿತ್ಯ ಮತ್ತು ಒಂದು ಪಾಠ ಇದೆ. ಇದರಿಂದ ಹಿಂದೆ ಹೇಳಿದಂತೆ ಶೇಷ ಗುರುಮೀ ಶೇಷಂ ಅಂತ ಪ್ರಾರಂಭವಾದಾಗ ಸರ್ವಜ್ಞಂ ಗುರುಮೀ ಶೇಷಂ ಇನ್ನೊಂದು ಪಾಠ, ಅದೇ ರೀತಿ ಇನ್ನೊಂದು ಪಾಠ ಟೀಕಾರ. ಈ ರೀತಿ ಮಧ್ಯ ಮಧ್ಯ ಪಾಠಾಂತರಗಳನ್ನು ಹೇಳ್ತಾ ಸರ್ವಮೂಲಗಳಲ್ಲಿ ಪಾಠಾಂತರ ಅನ್ನೋದಿದೆ, ಅದರ ಒಪ್ಪಬೇಕಾದ ಏನು ತಪ್ಪಲ್ಲ ಅಂತ ಹೇಳಿದರು. ಅಪಪಾಠನ ಯಾವಾಗಲೂ ಖಂಡನೆ ಮಾಡಬೇಕೇ ಹೊರತು ಪಾಠಾಂತರವನ್ನಲ್ಲ. ಕೇಶಾಂ ಯೋಗಿನಾಂ ಋಜೂನಾಂ ಇತಿ ಯೋಜ್ಯಂ ಯೋಗಿ ಜ್ಞಾನೇ ಇತಿ ಪಾಠೇ ಜ್ಞಾನಮಿತಿ ಶೇಷ ಅಸಾರ್ವತ್ರಿಕತ್ವಾತ್ ಯೋಗ ವಿಭಾಗ ಅಸಾರ್ವತ್ರಿಕತ್ವಾತ್ ಯೋಗ ವಿಭಾಗ. ಇಲ್ಲಿ ಯಾತಕ್ಕೆ ಹೀಗೆ ಮಾಡಿದರು ಅಂತ ಪ್ರಶ್ನೆ. ಈಗ ಅಸಾರ್ವತ್ರಿಕ ತಲ್ಲಕ್ಷಣ ಅಧ್ಯಯನ ಅಂತ ಹೇಳ್ತಾರೆ. ಈಶೆ ಜೀವೇಭ್ಯೋ ಅಧಿಕಂ, ಈಶೆ ಜೀವೇಭ್ಯ ಅಧಿಕಂ. ದೇವರೊಳಗೆ ಋಯೋಗಿಗಳ ಜ್ಞಾನ ಎಷ್ಟಿರುತ್ತೆ? ಪೂರ್ತಿ ಇರುತ್ತಾ ದೇವ್ರ ಬಗ್ಗೆ? ಇಲ್ಲ, ಪೂರ್ತಿ ಇವರಿಗೆ ಹಾಕಿಲ್ಲ ಅಂದರೆ ಮಹಾಲಕ್ಷ್ಮಿಗೆ ಇಲ್ಲ, ಅದರಿಂದ ಇವರಿಗಿರೋ ಸಂಭವನೆ ಇಲ್ಲ, ಅದರಿಂದ ಅದಿಲ್ಲ. ಬಟ್ ಹಾಗಿದ್ರೆ ನಮ್ಮಂತೆ ಆಗಿಬಿಟ್ರಲ್ಲ ಅಂತ ಕೇಳಿದ್ರೆ ಅಲ್ಲ, ಈಶೆ ಜೀವೇಭ್ಯೋ ಅಧಿಕಂ, ಉಳಿದ ಎಲ್ಲ ಜೀವರಿಗಿಂತ ಜಾಸ್ತಿ ಜ್ಞಾನ ಅವರಿಗಿದೆ. ಆದ್ದರಿಂದ ಅವರು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯವನ್ನು ಮಾತು ಅರ್ಥ ಆಗುತ್ತೆ. ಈಶೆ ಜೀವೇಭ್ಯ ಅಧಿಕ, ದೇವರಲ್ಲಿಗೆ ಜೀವರಿಗಿಂತ, ಉಳಿದ ಎಲ್ಲ ಜೀವರಿಗಿಂತ ಅಂತ ಅರ್ಥ. ಬ್ರಹ್ಮ ಎಲ್ಲ ಜೀವರು ಅಂದರೆ ಸರಸ್ವತಿ, ಭಾರತಿ, ಗರುಡಶೇಷ, ರುದ್ರಾದಿ ದೇವರಿಗಿಂತ ಹೆಚ್ಚು ಜ್ಞಾನ ಇರತಕ್ಕಂಥದ್ದು ಋಜುಯೋಗಿ ಜ್ಞಾನದ ವೈಶಿಷ್ಟ್ಯ. ರುಜುವ್ಯತಿರಿಕ್ತ ಜೀವಜ್ಞಾನೇಭ್ಯ, ರುಜುವ್ಯತಿರಿಕ್ತ ಜೀವಜ್ಞಾನೇಭ್ಯ ಇವ. ಇದು ಜೀವೇಭ್ಯರು ಅಂದರೆ ಯಾವ ಜೀವರು ಅಂದರೆ ರುಜುವ್ಯತಿರಿಕ್ತ ಜೀವಜ್ಞಾನೇಭ್ಯ, ರುಜುಗಳನ್ನು ಬಿಟ್ಟು ಯಾವ ಜೀವರಿದ್ದಾರೆ? ಬರೀ ರುಜುವ್ಯತಿರಿಕ್ತ ಅಂದ್ರೆ ಏನಾಗ್ತಿತ್ತು? ರುಜುವ್ಯತಿರಿಕ್ತ ಜ್ಞಾನೇಭ್ಯ ಅಂದ್ಬಿಟ್ರೆ ಏನಾಗ್ತಿತ್ತು? ಲಕ್ಷ್ಮೀನಾರಾಯಣ ಸೇರ್ಕೊಂಡ್ಬಿಡ್ತಿತ್ತ. ಅದಕ್ಕೆ ಏನು ದೋಷ ಬರ್ತಿತ್ತಲ್ಲಿ? ಅತಿವ್ಯಾಪ್ತಿ ದೋಷ ಬರ್ತಿತ್ತು. ಅದಕ್ಕೆ ರುಜುವ್ಯತಿರಿಕ್ತ ಜೀವ ಅಂತ ಹೇಳಿದ್ರಿಂದ ಏನಾಯ್ತಾಗ ಲಕ್ಷ್ಮೀನಾರಾಯಣರು ಬರೋದಿಲ್ಲ, ಈ ಗುಂಪಿಗೆ ಬಂದ್ಬಿಡ್ತಾರೆ. ಜೀವೇಭ್ಯೋ ಅಧಿಕಮಿತಿ ಅಸ್ಮದಾದಿ ಜ್ಞಾನ ನಿರಾಸ ಈಶೆ ಇತಿ ಸ್ವರೂಪ ಕಥನಂ. ಜೀವೇಭ್ಯೋ ಅಂತ ಹೇಳಿದಾಗ ರುಜುವ್ಯತಿರಿಕ್ತ ಜೀವಜ್ಞಾನೇಭ್ಯ ಏವ ಅಂತ ಒಟ್ಟರ್ಥ. ಜೀವೇಭ್ಯೋ ಅಂತ ಹೇಳಿದ್ರಿಂದ ಅಧಿಕಮಿತಿ ಅಸ್ಮದಾದಿ ಜ್ಞಾನ ನಿರಾಸ. ನಮಗೂ ದೇವ್ರ ಬಗ್ಗೆ ಚೂರುಚೂರು ಜ್ಞಾನ ಇರಬಹುದು, ಆದರೆ ಅವ್ರಿಗೂ ಇದೆ ಅಂತ ಹೇಳಿದ್ರೆ ಆ ರೀತಿ ಅಲ್ಲ. ನಮಗಿಂತ ಭಾರಿ ಜಾಸ್ತಿ ಇರೋದ್ರಿಂದ ಅವ್ರ ಜ್ಞಾನ ನಮ್ಮ ಜ್ಞಾನಕ್ಕೆ ಹೋಲಿಕೆ ಬರತಕ್ಕಂಥ ಜ್ಞಾನ ಅಲ್ಲ. ಅವಧಾರಣೆ ಹೌದು, ರುಜುಗಳು ಅಂದ್ರೆ ಒಂದು ಹೇಳ್ಬಿಡ್ತಾರೆ, ಬ್ರಹ್ಮಪದ ಯೋಗ್ಯ ಜೀವಾಹ ರುಜವಃ. ರುಜು ಶಬ್ದಕ್ಕೆ ಅನೇಕ ಅರ್ಥಗಳು. ಸಮಸ್ತ ಅನಾದಿ ಕಾಲತೋ ಸರ್ವದೋಷಹೀನಾ ಗುಣಾಧಿಕಾ ರುಜವೋ ನಾಮತೇ ದೇವಾಹ ಅಂತ ಡಿಫೈನ್ ಮಾಡ್ತಾರೆ. ಅನಾದಿ ಕಾಲದಿಂದ ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ಮತ್ತು ಸರ್ವ ಗುಣಾಧಿಕಾ ಗರುಡಶೇಷಾದಿ ರುದ್ರದೇವರಿಗಿಂತ ಅತಿ ಹೆಚ್ಚು ಗುಣ ಹೊಂದಿರತಕ್ಕಂತಹ ಜೀವರ ಗುಂಪಿಗೆ ಏನಂತ ಹೆಸರಿದೆ? ಜೀವರು ಇವತ್ತು ಡಿ ಸಿ ಅಂತ ಕರೀತಾರೆ. ಒಂದು ಕ್ಲಾಸ್ ಆಫ್ ಆಫೀಸರ್ಸ್ ಹೊತ್ತಾನೆ, ಎ ಸಿ ಅಂತ ಒಂದು ಕ್ಲಾಸ್ ಆಫ್ ಆಫೀಸರ್ಸ್. ಅದೇ ರೀತಿ ರುಜುಗಳು ಕ್ಲಾಸ್ ಆಫ್ ಜೀವಾಸ್. ಅವ್ರ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ ರುಜು ಬ್ರಹ್ಮಪದವಿ ಬರತಕ್ಕಂಥ ಅರ್ಹತೆ ಇರೋ ಅವ್ರಿಗೆ ಯಾರಿಗೂ ಬ್ರಹ್ಮಪದವಿ ಬರೋದಿಲ್ಲ. ಅದಕ್ಕೆ ಬ್ರಹ್ಮಪದ ಯೋಗ್ಯ ಜೀವಾಹ ರುಜವಹ ಅಂತ ಹೆಸರು. ರುಜು ಯೋಗದಲ್ಲಿ ಎರಡು ವಿಧ, ನಿತ್ಯ ಯೋಗ ಬೇರೆ, ಅನಿತ್ಯ ಯೋಗ ಬೇರೆ. ನಿತ್ಯ ಯೋಗ ಅವರು ಯಾವಾಗಲೂ ಇರತಕ್ಕಂಥದ್ದು ಅರ್ಥ ಆಯ್ತಾ? ಕಣ್ಣು ಒಂದು ಕುರುಡ ಕಣ್ಣು ಬಂತು, ಹುಟ್ಟಲೆ ಕಣ್ಣಿದೆ, ಬಟ್ ಕಣ್ಣಿಂದ ಬಂದ ಜ್ಞಾನನೇ ಅದು. ಕಣ್ಣೆಂಥದ್ದು ಹುಟ್ಟದಲ್ಲೇ ಇರತಕ್ಕಂಥ ಕಣ್ಣು, ಮಧ್ಯೆ ಬರೋ ಕಣ್ಣು, ಗೊತ್ತಾಯ್ತಾ? ಎರಡು ಕಣ್ಣಿ ಕಂಡ್ರು ಕೂಡ ಕಣ್ಣಿನಲ್ಲಿ ಎರಡು ವಿಧ ಹೇಗಿದೆಯೋ ಯೋಗ ಅನ್ನೋ ಸಹಜ ಯೋಗ ಬೇರೆ, ಸಹಜ ಯೋಗ ಬೇರೆ, ಇನ್ನೊಂದು ಪ್ರಯತ್ನ ಪಟ್ಟು ಬರತಕ್ಕಂಥ ಯೋಗ ಬೇರೆ. ಆದರೆ ರುಜುಗಳದ್ದು ಎಂಥ ಯೋಗ ಅಂತ ಕೇಳಿದ್ರೆ ಸಹಜವಾದ ಯೋಗ, ಅದಕ್ಕೆ ಅನಾದಿ ನಿತ್ಯ ಅಂತ ಕರೆದು. ಸಹಜವಾದದಲ್ಲಿ ಏನಾಗಿರುತ್ತೆ ಯಾವಾಗಲೂ? ಅನಾದಿ ಮತ್ತು ನಿತ್ಯ. ಯಾವುದು ಸಹಜವಲ್ಲ ಅದೇನಾಗಿರುತ್ತೆ? ಅನಾದಿ ನಿತ್ಯ ಆಗೋದಿಲ್ಲ, ಏನಾಗುತ್ತದೋ ಸಾದಿ, ಆಮೇಲೆ ನಿತ್ಯ ಆಗಬಹುದು, ಆದರೆ ಸಾದಿ ಆಗಿಬಿಡುತ್ತೆ. ಇವ್ರು ಹಾಗಲ್ಲ. ಸೊ ಯೋಗದಲ್ಲೂ ಎಲ್ಲ ವಿಧ ಇದೆ. ಲಕ್ಷ್ಮೀನಾರಾಯಣ ಪರಮಾತ್ಮ ಯೋಗ ಅಂತ ಕರೀತೇವೆ ನಾವೀಗ. ಎತ್ರ ಯೋಗೇಶ್ವರ ಕೃಷ್ಣ, ಎತ್ರ ಯೋಗೀಶ್ವರ ಕೃಷ್ಣ, ಆ ದೇವರು ಯಾವ ಬಂದು ಯೋಗ ಅದು ಅಲ್ಲ. ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಅಂತ ಹೇಳಿದ್ರಿಂದ ದೇವ್ರ ಯೋಗನ ಬಂದ ಯೋಗ ಅಲ್ಲ. ದೇರ್ಫೋರ್ ಇಲ್ಲೂ ಕೂಡ ನಾವು ವಾಯುದೇವ್ರ ಬಗ್ಗೆ ಹೇಗೆ ಹೇಳುತ್ತೇವೆ, ದೇವ್ರ ಬಗ್ಗೆ ನಿತ್ಯತ್ವ ಒಪ್ಕೊಂಡಿದ್ದೇವೆ, ಸಹಜತ್ವ ಒಪ್ಕೊಂಡಿರೋದ್ರಿಂದ ದೋಷ ಇಲ್ಲ. ಸಾರ್ವತ್ರಿಕತ್ವಾ ಯೋಗ ಪ್ರಭಾವ ಲಬ್ಧ ಅತಿಶಯ ಅಂದರೆ ಸಹಜವಾದ ಯೋಗ ಪ್ರಭಾವ ಲಬ್ಧ ಅಂತ ದ್ವಿವಿಧ ಸಂಬಂಧ ಬೇಕಾದ್ರೆ ಮಾಡ್ಕೋಬಹುದು. ಯೋಗ ಜ್ಞಾನವು ಎರಡು ವಿಧ, ಯಾವ ರೀತಿ ಸಹಜ ಯೋಗ ಪ್ರಭಾವ ಲಬ್ಧ, ಅನಂತರ ಪ್ರಯತ್ನ ಸಾಧ್ಯ ಯೋಗ ಲಭ್ಯ ಅತಿಶಯ ಜ್ಞಾನ ಅಂತ ಹೇಳ್ಬೋದು. ರುಜುವ್ಯತಿರಿಕ್ತ ಜೀವೇಭ್ಯೋ ಅಧಿಕಮಿತ್ಯಸ್ಪದಾದಿ ಜ್ಞಾನ ನಿರಾಸ ಅವಧಾರಣೇನ ಈಶ ಜ್ಞಾನ ಲಕ್ಷ್ಮಿ ಜ್ಞಾನ ನಿವೃತ್ತಿ. ಅವಧಾರಣೇನ ಈಶಲಕ್ಷ್ಮಿ ಜ್ಞಾನ ನಿವೃತ್ತಿ ಈಶೆ ಜೀವೇಭ್ಯ ಅಧಿಕಂ. ಏನಂತ ಮಾಡಿದ್ದಾರೆ ಈಗ ಈಶ್ವರನಲ್ಲಿ ರುಜುವ್ಯತಿರಿಕ್ತ ಜೀವಜ್ಞಾನೇಭ್ಯಯೇವ ಅಲ್ಲಿ ಏವ ಅಂತ ಸೇರಿಸಿಕೊಂಡಾಗ ಜೀವರ ಜ್ಞಾನಕ್ಕಿಂತ ಶ್ರೇಷ್ಠನೇ ಹೊರತು ಅವ್ರ ಜ್ಞಾನದ ಪ್ರಶ್ನೆ ಬರಲೇ ಇಲ್ಲ ಇಲ್ಲಿ ಅಂತ ಅರ್ಥ. ಅವ್ರ ಜ್ಞಾನದ ಪ್ರಶ್ನೆ ಬರಲೇ ಇಲ್ಲ, ಆದ್ದರಿಂದ ಉಳಿದ ಜೀವರೊಂದಿಗೆ ಕಂಪೇರ್ ಮಾಡ್ತಿದ್ದಾರೆ ಅವರಿಗೆಲ್ಲ. ಅನ್ಯತ್ರ ಆಲೋಚನೆ ಸರ್ವ ವಿಷಯಂ, ಅನ್ಯತ್ರ ಈಶೆ ಜೀವೇಭ್ಯ ಅಧಿಕಂ. ಅನ್ಯತ್ರ ಅಂದ್ರೇನು? ಈಶ್ವರಾದ ಅನ್ಯತ್ರ ಅಂತ. ದೇವರನ್ನು ಬಿಟ್ಟು ಬೇರೆ ಕಡೆಗೆಲ್ಲ ಮಹಾಲಕ್ಷ್ಮಿ ರುಜುಗಳ ಜ್ಞಾನ ಹೇಗಿರುತ್ತೆ? ಸರ್ವ ವಿಷಯಂ, ಎಲ್ಲ ವಿಷಯ ತಿಳಿಸಿಕೊಡುತ್ತೆ. ಸೊ ಲಕ್ಷ್ಮೀ ಜ್ಞಾನನು ಸರ್ವ ವಿಷಯ ಅಂತ ಹೇಳಿದ್ರಿ, ಈಶ್ವರಾದನ್ಯತ್ರ. ರುಜುಗಳ ಜ್ಞಾನ ಕೂಡ ಸರ್ವತ್ರ ಅಂತ ಕರೆದ್ರಿ, ಎರಡು ಸಮ ಆಯ್ತು ಅಂತ ಕೇಳಿದರೆ ಆಗಲಿಲ್ಲ, ಯಾತಕ್ಕೆ? ಆಲೋಚನೆ ಅಂತ ಪದ ಹಾಕಿದ್ದ. ಲಕ್ಷ್ಮೀ ಜ್ಞಾನ ಹೇಗೆ ಅನಾಲೋಚನೆ, ಇವ್ರ ಜ್ಞಾನ ಹೇಗೆ ಆಲೋಚನೆ. ಈ ಪ್ರತಿಯೊಂದು ಅಬ್ಜೆಕ್ಟಿವ್ಗೂ ಒಂದು ಕೃತ್ಯ ಇರಬೇಕು. ಪ್ರತಿಯೊಂದು ಅಬ್ಜೆಕ್ಟಿವ್ ಹೇಳಬೇಕಾದ್ರೂ ಕೂಡ ಏನು ಯಾವುದೇ ಒಂದು ವಿಶೇಷಣಕ್ಕೆ ಮೂರು ಕೃತ್ಯ ಇರಬೇಕು. ಒಂದೇನೋ ಅವ್ಯಾಪ್ತಿ ಬರಬಾರದು, ಅತಿವ್ಯಾಪ್ತಿ ಬರಬಾರದು, ಮತ್ತು ಅಸಂಭವ ಇರಬಾರದು. ಲಕ್ಷಣ ಅದು ಹೇಳದೆ ಹೋದರೆ ಹಾಕಿದ್ದು ವೇಸ್ಟ್. ಲಕ್ಷಣದಲ್ಲಿ ಪ್ರತಿಯೊಂದು ಪದವನ್ನು ಏನು ಮಾಡಬೇಕು, ದೋಷ ಇಲ್ಲದಂತೆ ನೋಡ್ಕೋಬೇಕು. ದೋಷಗಳು ಎಷ್ಟಿರೋದು? ಮೂರು. ಆ ಮೂರು ದೋಷದಲ್ಲಿ ಒಂದು ಯಾವ್ದಾದ್ರು ದೋಷ ಅವಾಯ್ಡ್ ಮಾಡದೆ ಹೋದರೆ ಲಕ್ಷಣ ಹಾಕಿ ಪ್ರಯೋಜನ ಇಲ್ಲ. ಅಲ್ಲಿ ಬಿಳಿ ಬಳಸನ್ ಕರ್ಕೊಂಡು ಬಾ ಅಂತ ಹೇಳಿದರೆ ಅರ್ಥ ಏನು? ಉಳಿದು ಜೊತೆಗಿದ್ದಾರೆ ಅಂತ ಅರ್ಥ. ಒಬ್ಬನೇ ಇದ್ದಾಗ ಏನು ಹೇಳಬೇಕಾಗಿಲ್ಲ? ಮನುಷ್ಯರನ್ನು ಕರ್ಕೊಂಡು ಬಾ ಅಷ್ಟೇ. ಸೊ ಮನುಷ್ಯರೆಲ್ಲ ಮಿಕ್ಸ್ ಆಗಿಬಿಟ್ಟಾಗ ಏನು ಮಾಡ್ಬೇಕು? ಅಡ್ಜೆಕ್ಟಿವ್ ಹಾಕಬೇಕಾಗಿದೆ. ಸರ್ಪ, ಕೃಷ್ಣ ಸರ್ಪ, ಗೊತ್ತಾಯ್ತಾ? ಸರ್ಪ ವೆರೈಟಿ ಹೇಳಬೇಕು, ಕೃಷ್ಣ ಸರ್ಪ ಅಂತ ಹೇಳಬೇಕು. ಈ ಯಾವುದಾದ್ರೂ ಒಂದು ವ್ಯಾವರ್ತನೆ ಮಾಡೋ ಉದ್ದೇಶ, ಡಿಸ್ಟಿಂಗ್ವಿಶ್ ಮಾಡೋ ಐಡಿಯಾ ಇಲ್ಲದೆ ಹೋಗಿಬಿಟ್ರೆ ಏನು ಹಾಕಬಾರ್ದು? ಅಡ್ಜೆಕ್ಟಿವ್ ಹಾಕಬಾರ್ದು. ಇಲ್ಲಿ ಅಡ್ಜೆಕ್ಟಿವ್ ಹಾಕಿದ ತಕ್ಷಣ ಏನಾಗಬೇಕು? ಪರ್ಪಸ್ ಸರ್ವ್ ಆಗೋದು. ಆಲೋಚನೆ ಅಂತ ಹೇಳಿದ್ರಿಂದ ಲಕ್ಷ್ಮೀ ಜ್ಞಾನದಲ್ಲಿ ಅತಿ ಏನು ದೋಷ ಬರಲಿಲ್ಲ? ಅತಿವ್ಯಾಪ್ತಿ ದೋಷ ಬರಲಿಲ್ಲ. ಇಲ್ಲದಿದ್ರೆ ಏನಾಗ್ತಿತ್ತಾಗ? ಅತಿವ್ಯಾಪ್ತಿ ದೋಷ ಬರ್ತಿತ್ತು ಅಂತ ಹೇಳಿ. ಅನ್ಯತ್ರ ಈಶಾದಿತಿ ಶೇಷ, ಮೇಲೆ ಹೇಳಿದ ಈಶ ಶಬ್ದ ಸೇರಿಸಿಕೊಂಡಾಗ ಅನ್ಯತ್ರ ಈಶಾ, ಇದೆಲ್ಲ ಇಷ್ಟು ಬಿಡಿಸಿ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಸುಲಭವಾಗಿ ಹೇಳ್ಬೇಕಾದ್ರಿಂದ ಪ್ರಮಾಣ ಪದ್ಧತಿಯಲ್ಲಿ ಡೈರೆಕ್ಟ್ ಹೇಳ್ತಾರೆ. ಈಶ ಜ್ಞಾನ ವಿಷ್ಣು, ಲಕ್ಷ್ಮೀ ಜ್ಞಾನ ಈಶ್ವರಾದ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ, ಈಶ್ವರಾರತ ಆಲೋಚನೆ ಸರ್ವ ವಿಷಯಂ ಮೃಜೋಗಿ ಜ್ಞಾನಂ. ಸಿಂಪಲ್ ಹೇಳ್ಬಿಡ್ತಾರೆ. ಬ್ಯಾಗಿ ಬರೆದಾರೆ ಅದನ್ನ ಬೀನರಿಸಿ ಬಾಲಾನಾಂ ಬೋಧ ಸಿದ್ಧ ಅಂತ ಮೊದಲು ಹೇಳ್ತಾರೆ. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಹೇ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧ ಸಿದ್ಧೈ. ಬಾಲಾನಾಂ ಅಂದರೆ ಮಕ್ಕಳಿಗೆ ಅಂತ ಅರ್ಥ ಅಲ್ಲ, ಯಾರಿಗೆ? ಬಿಗಿನರ್ಸ್ಗೆ ಅಂತ ಅರ್ಥ. ಬಿಗಿನರ್ಸ್ಗೆ ಅದು ಹೇಳ್ತಿರೋದ್ರಿಂದ ಬಹಳ ಸುಲಭವಾಗಿ ತಿಳಿಯಲಿ ಅಂತ ಹಾಗಿಡುತ್ತಾರೆ. ಕ್ರಮೇಣ ವರ್ಧಮಾನಂ ಅನ್ಯತ್ರ ಈಶಾದಿತಿ ಶೇಷ, ಇದು ನೆನಪಿರಬೇಕಿದು. ಇಷ್ಟೆಲ್ಲ ಬಿಡಿಸಿದ್ದು ಮದ್ದೇನು ಮಾಡಿದಂತೆ ವಿದ್ಯಾರಣ್ಯರು ಆಗಲೇ ಬಂದಿದ್ದು ಟೀಕಾರಾಯರ ಹತ್ರ, ಏನು ಬೇರೆತಿದ್ದೀರಿ ಅಂತ ಕೇಳಿದರು. ಅವ್ರು ಸುಮ್ಮನೆ ಮಾತಾಡಲಿಲ್ಲ, ಈ ಪುಸ್ತಕ ಕೊಟ್ಟರು, ಪ್ರಮಾಣ ಲಕ್ಷಣ ಕೊಟ್ಟರು ಅವ್ರ ಕೈಲಿ, ಓದಿದ್ರು. ಇದೆಲ್ಲ ಓದ್ದಾಗ ಸುರು ಓದ್ಕೋದ್ ಬಂದು ಏನಾಗತ್ತಿದ್ದು? ಯೋಗಿ ಜ್ಞಾನಭುಜ ನಾದಿರಿತ್ಯ ಮೀಸೇಜಿ ಬಿಭ್ಯೋಧಿಕ ಮನ್ಯತ್ರ ಆಳವತೆ ಸರ್ವ ವಿಷಯಂ ಕ್ರಮೇಣ ವರ್ಧಮಾನ ಮಾ ಮುಕ್ತೇ ಹೇ ಸತೋ ಅವ್ಯಯಂ. ಹೀಗೆಲ್ಲ ಓದ್ದಾಗ ಲಿಂಕ್ ಸಿಕ್ಕಾಗಲ್ಲ, ಉದ್ದಕ್ಕೆ ಹೋಗ್ತಾ ಇರುತ್ತೆ, ಸೂತ್ರಗಳಿದ್ದಾಗಿದೆ. ಅವ್ರು ಏನು ಮಾಡಿದರು? ಅರ್ಥ ಆಗಲಿಲ್ಲ ಅನ್ಬೇಕಾಗಿತ್ತು, ಅನ್ನಲಿಲ್ಲ. ಬಾಲವಾಕ್ಯ ಏನ ಕಿಮ್ಮೆ ಅಂತ ಹೇಳ್ಬಿಟ್ರು. ಯಾರು ಹುಡುಗರು ಮಾತಾಡ್ದಾಗಿದೆ, ಚಿಕ್ಕ ಮಕ್ಕಳು ಮಾತಾಡ್ದಾಗಿದೆ ಅಂತ ಹೇಳ್ಬಿಟ್ರು. ತಕ್ಷ ಸಿಟ್ಟು ಬಂತದ್ದು, ಕೃದ್ಧ ಭಾರಿ ಸಿಟ್ಟು ಬಂತು. ಅದು ಬಾಲವಾಕ್ಯ ಅಲ್ಲ, ಬಾಲಬುದ್ಧಿ ತ್ವಮೇವ, ಬಾಲಬುದ್ಧಿ ನಿಮ್ದು ಅಂತ ಹೇಳಿಬಿಟ್ರು. ತಕ್ಷ ಸಿಟ್ಟು ಬಂತು, ಅದೇ ಹಾಗೆ ಅಂತ ಕೇಳಿದ ತಕ್ಷಣ ಇದನ್ನು ಕೊಟ್ಟರಂತೆ. ನಾವು ಬರೋದು ಟೀಕಾ ಏನು ಬರೀತೀರಿ, ಇದೇ ಬರೀತೀರ ನಾವಂತೂ ಕೊಟ್ಟರಂತೆ. ನೋಡ್ತಾರೆ ಇದಕ್ಕೆ ನ್ಯಾಯಕಲ್ಪಲತ ಅಂತ ಟೀಕಾಕ್ಕೆ ಹೆಸರು. ಅದು ನ್ಯಾಯಸುಧ ನ್ಯಾಯಕಲ್ಪಲತ ಅಂತ ಹೆಸರು. ಎಲ್ಲ ಸ್ವರ್ಗದ ಹೆಸರುಗಳೇ. ಸುಧಾಂಬದ ಎಲ್ಲಿದೋ ಸ್ವರ್ಗದ್ದೆ, ಕಲ್ಪವೃಕ್ಷ ಎಲ್ಲಿದೋ ಅಲ್ಲಿದ್ದೇನೆ, ಆ ಹೆಸರಿಟ್ಟಿದ್ದಾರೆ. ಅದು ನೋಡಿ ಆಶ್ಚರ್ಯ ಆಯಿತು. ಅವೇನು ಮಾಡಿಬಿಟ್ರು, ಇಷ್ಟು ಪುಸ್ತಕ ಏನು ಮಾಡಿ ಆರೇನು ಮೆರವಣಿಗೆ ಮಾಡಿದ್ರು, ಇದು ಇವನು ಓದಿದ್ದಕ್ಕೆ ಬರೀ ಪ್ರಮಾಣಲಕ್ಷಣ ಟೀಕಾ ನೋಡಿದ ಏನು ಮಾಡಿದ್ರು ಅವರು, ಆಶ್ಚರ್ಯಪಟ್ಟರು. ಒಂದು ಲಿಂಕ್ ಕೊಡೋ ರೀತಿ, ಅದು ಅರ್ಥ ಮಾಡೋ ರೀತಿ, ಪ್ರತಿಯೊಂದು ಕೂಡ ದೋಷ ಇಲ್ಲದೆ ಹಾಗೆ ಹೇಳ್ತಾರೆ ಎಂಬ ರೀತಿ ನೋಡಿದಾಗ ಆಚಾರ್ಯ ಹೇಳಿದ್ದು ಎಷ್ಟು ಕರೆಕ್ಟ್ ಅಂತ ಪ್ರೂವ್ ಮಾಡಿದ್ರಲ್ಲ, ಅದು ಭಾರಿ ಖುಷಿಯಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ, ಆರು ಅಂತ ಗ್ರಂಥ ಓದೋದಿಲ್ಲ ಇವತ್ತು. ಅರ್ಥ ಆಯ್ತಾ? ಅಂತ ಗ್ರಂಥ ಓದಿ ಕೂಡ ಓದೋದಿಲ್ಲ, ಹೇಳೋ ಕತೆ ಹೇಳೋದೇ ಹೊರತು ಓದ್ದೇ ಹೋಗಿಬಿಟ್ರೆ ನಮಗೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಯಾತಕ್ಕೆ ಮಾಡಿದ್ರು ಅಂತ ಅರ್ಥ ಆಗಬೇಕಲ್ಲ, ಅದು ತಿಳ್ಕೊಂಡಿರ್ಬೇಕು. ಅಲ್ಲಿ ಹೇಳ್ತಾರೆ, ರುಜು ಜ್ಞಾನಂ ಯದಿ ಆಲೋಚನೆ ಇದೆ ಈಶಲಕ್ಷ್ಮಿ ಜ್ಞಾನ ನಿರಾಸಃ ಸರ್ವಗ್ರಹಣಂ ಅಸ್ಪದಾದಿ ಜ್ಞಾನ ನಿರಾಸ ಅಂತ. ಸರ್ವ ವಿಷಯಂ ಅಂತ ಹೇಳಿದೆ, ಬರೀ ಕಿಂಚಿತ್ ವಿಷಯ ಬಂದ್ರೆ ಏನಾಗ್ತಿತ್ತಾಗ? ಈಶ್ವರಾದನ್ಯತ್ರ ಆಲೋಚನೆ ಕಿಂಚಿತ್ ಕಿಂಚಿತ್ ವಿಷಯಕಂ ರುಜಿಯೋಗಿ ಜ್ಞಾನ ಬಂದ್ರೆ ಏನಾಗ್ತಿತ್ತದು? ಕಿಂಚಿತ್ ನಮಗೂ ಗೊತ್ತಿದೆ, ಆದ್ದರಿಂದ ಬ್ರಹ್ಮಜ್ಞಾನಕ್ಕೆ ಅವ್ರ ಜ್ಞಾನಕ್ಕೆ ಏನಿರ್ತಿರಲಿಲ್ಲ ವ್ಯತ್ಯಾಸ ಬರುತ್ತೆ. ನಮ್ಮ ಜ್ಞಾನದಲ್ಲಿ ಏನು ದೋಷ ಬರ್ತಿತ್ತು? ಅತಿವ್ಯಾಪ್ತಿ ಬರ್ತಿತ್ತು. ಅದು ಬರದೇ ಇರಲಕ್ಕೋಸ್ಕರ ಏನು ತಿಳಿಸಿದ್ರು? ಸರ್ವ ವಿಷಯ ಬಂದ ಸರ್ವ ಅಂತ ಹಾಕಿದ ತಕ್ಷಣ ಹೊರಟು, ಸರ್ವ ಅಂದ್ರೂ ಒಂದೇ, ಪೂರ್ಣ ಅಂದ್ರೂ ಒಂದೇ, ಸೊ ಪೂರ್ಣ ಪ್ರಜ್ಞೆ ಅಂತ ಅರ್ಥ. ಆಗ ಸರ್ವ ವಿಷಯ ಜ್ಞಾನ ಇರೋದ್ರಿಂದ ಹೆಸರು ಏನಾಯ್ತದ? ಪೂರ್ಣ ಪ್ರಜ್ಞಾ. ಸೊ ರುಜಿಯೋಗಿ ಜ್ಞಾನ ಎಂಬ ಡೆಫಿನೇಷನ್ನಲ್ಲೇ ಅವರ ಯೋಗ್ಯತೆ ಏನು ಅಂತ ಹೇಳಿದ್ರೆ ಪೂರ್ಣ ಜ್ಞಾನ ಹೊಂದಿರುವಿಕೆ ಅಂತ ಹೇಳ್ಬಿಟ್ಟಿದ್ದ. ರುಜು ಜ್ಞಾನಂ ಇದೆ ಅನಾದಿ ನಿತ್ಯಂ ತರ್ಹಿ ಕಥಂ ತತ್ ಯೋಗಿ ಜ್ಞಾನಂ ಯೋಗಜಂ ಹಿ ಜ್ಞಾನವಿತ್ಯತಃ ಕ್ರಮೇಣ ವರ್ಧಮಾನಂ. ಹಾಗಿದ್ರೆ ಅದೇ ಅನಾದಿ ನಿತ್ಯ ಅಂತ ಕರೆದ ಮೇಲೆ ಯೋಗಿ ಜ್ಞಾನ ಅಂತ ಯಾಕೆ ಕರಿತೀರಿ? ಪ್ರಶ್ನೆ ಕೇಳಿದ್ರಲ್ಲ ಉತ್ತರ ಕೊಡ್ತಾರೆ. ಅದಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಅನಾದಿ ಅಂತ ನಿತ್ಯ ಅಂತ ಕರಿತೀರಿ, ಮತ್ತು ಯೋಗ ಪ್ರಭಾವದ ಬಂದಿದ್ದು ಅಂತ ಕರಿತೀರಿ, ವಿರೋಧ ಬರಲಿಲ್ಲ ಅಂತ ಕೇಳಿದರೆ ಇಲ್ಲ, ಕ್ರಮೇಣ ವರ್ಧಮಾನಂ ಸ್ವಭಾವತಃ ಇದೆ. ಆದರೆ ಒಂದು ವೈಶಿಷ್ಟ್ಯ ಮಾತ್ರ ಇದೆ, ಏನು ವ್ಯತ್ಯಾಸ? ಆ ಸಹಜವಾದ ಜ್ಞಾನ ಒಂದಿದೆ ಅವರಿಗೆ, ಜೊತೆಗೆ ಇನ್ನೇನಿದೆಯಂತೆ, ಸ್ವಲ್ಪ ಬೆಳೆಯೋ ಜ್ಞಾನ ಇದೆ ರುಜುಗಳಿಗೆ, ಸ್ವಲ್ಪ ಬೆಳೆಯೋ ಜ್ಞಾನ ಕೂಡ ಇದೆ. ಅನಾದಿ ನಿತ್ಯತ್ವ ಕಾಮನ್, ದೀಪ ಮೊದಲಿನಿಂದ ಇದೆ, ದೊಡ್ಡದು ಮಾಡಿದ್ರೆ ಹಾಗೋ ಹಾಗೆ, ದೀಪ ಹೊಸ್ತ ಹಚ್ಚಿಟ್ಟಲ್ಲ, ಹಚ್ಚಿರಲಿಲ್ಲ, ದೊಡ್ಡದು ಮಾಡಿದ್ದು ಹೌದು, ಅದು ನಿಜ ಮೊದಲೇ ಇತ್ತೋ ಮೊದಲೇ ಇತ್ತು ಹೌದು, ದೊಡ್ಡದಾಯ್ತೋ ದೊಡ್ಡದಾಯ್ತು ಹೌದು. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ನಮ್ದು ಹಾಗಲ್ಲ, ಇಲ್ಲದ ದೀಪ ಹಚ್ಚಿದಾಗೆ ದೀಪ ಇಲ್ಲದ ದೀಪ ಹಚ್ಚಿದ್ರೆ ಹಾಗೋ ಹಾಗೆ ಅಯೋಗ್ಯಗಳಿಗೆ ಜ್ಞಾನ ಬರೋದಂದ್ರೇನೋ, ಹೊಸ್ತ ದೀಪ ಹಚ್ಚು. ಈ ಯೋಗ್ಯಗಳಿಗೆ ಜ್ಞಾನ ಬರೋದಂದ್ರೇನೋ, ಅದು ಎರಡು ವಿಧ, ಸ್ವಲ್ಪ ದೊಡ್ಡದು ಮಾಡೋದು, ಭಾರಿ ದೊಡ್ಡದು ಮಾಡೋದು. ಇವ್ರದ್ದು ಎಂಥ ಶಕ್ತಿ ಬ್ರಹ್ಮದೇವರದು, ಭಾಳ ವಿಶೇಷವಾದ ವೃದ್ಧಿ ಆಗ್ತಕ್ಕಂಥ ಜ್ಞಾನ. ಕ್ರಮೇಣ ವರ್ಧಮಾನಂ, ಹೆಚ್ಚೆಚ್ಚು ಬೆಳೀತಾ ಇದೆ. ಯಾವ ಬೆಳೆಯುತ್ತೆ ಅಂತ ಪ್ರಶ್ನೆ. ವಿಶೇಷ ಶೇಷ ಶೈರ ಪುನರ್ಧಿಯಂ, ಮದುವೆದಲ್ಲಿ ಬರೋದಿಲ್ಲ. ವೇದವ್ಯಾಸರ ಹತ್ರ ಆಚಾರ್ಯರು ಓದಿದ್ರು, ಮೊದಲು ಗೊತ್ತಿತ್ತು ಇಲ್ಲ ಎಲ್ಲ ಅವರಿಗೆ ಗೊತ್ತಿತ್ತು. ವೇದವ್ಯಾಸರು ಓದಿದ್ರಿಂದ ಓದಿದ್ರೋ ಇಲ್ಲೋ, ಓದಿದ್ರು. ಗೊತ್ತಿದ್ಮೇಲೆ ಯಾಕೆ ಓದಿದ್ರು? ವೇಸ್ಟ್ ಆಯ್ತಾ ಅಂತ ಪ್ರಶ್ನೆ ಬಂದು. ವೇಸ್ಟ್ ಆಯ್ತಾ? ವೇಸ್ಟ್ ಆಗೋದಾದ್ರೆ ಓದಿ ಉಪಯೋಗ ಇಲ್ಲ. ಪ್ರಯೋಜನ ಬಂದ್ರೆ ಮೊದಲು ಗೊತ್ತಿಲ್ಲ ಅಂತ ಹೇಳಬಾರ್ದು. ಮೊದಲು ಗೊತ್ತಿತ್ತು ಅಂತ ಹೇಳಬಾರ್ದು, ಕಾಂಟ್ರಡಿಕ್ಷನ್ ಇದೆ. ಮೊದಲು ಗೊತ್ತಿದ್ದಿದ್ರೆ ಕೇಳಬಾರ್ದು, ಗೊತ್ತಾಯ್ತು. ಕೇಳಿದ್ರೆ ಗೊತ್ತಾಯ್ತು ಮೊದಲಿತ್ತು ಅಂತ ಹೇಳಬಾರ್ದು. ಅದಕ್ಕೆ ಉತ್ತರ ಕೊಡ್ತಾರೆ, ವಿಶೇಷ ಶೇಷ ಶೈನ ಪುನರ್ಧಿಯಂ. ಇದ್ದಿದ್ದು ಹೌದು, ಆದರೆ ವೃದ್ಧಿಯಾಗಿದ್ದು ಹೌದು. ಅದೇ ಇರೋ ದೀಪ ದೊಡ್ಡದು ಮಾಡಕ್ ಬರುತ್ತಲ್ಲ ಹಾಗೆ. ಆ ದೃಷ್ಟಿಯಿಂದ ಆಚಾರ್ಯರ ಜ್ಞಾನ ಅಂಬೋದು ಏನದು, ಸದಾ ಅನಾದಿ ನಿತ್ಯವೂ ಹೌದು, ಮತ್ತು ಭಗವದ್ ಅನುಗ್ರಹದಿಂದ ಏನಾಗುತ್ತದೋ ವಿಶೇಷ ವೃದ್ಧಿ ಆಗುತ್ತೆ. ವೃದ್ಧಿ ಎಷ್ಟೊತ್ತು ನಮಗೆ ಅರ್ಥ ಆಗೋದಿಲ್ಲ. ಉದಾಹರಣೆಗೆ ನೀವು ಇಲ್ಲೊಂದು ಬಕೆಟ್ ನೀರು ಒಯ್ದ ಸಮುದ್ರದಲ್ಲಿ ಹಾಕಿಬಿಡ, ಸೈಂಟಿಫಿಕಲಿ ನೀರು ಜಾಸ್ತಿ ಆಯ್ತೋ ಇಲ್ಲ? ಈಗ ಮ್ಯಾಥಮೆಟಿಕಲಿ ಆಗಲೇ ಜಾಸ್ತಿ ಇದೆ. ಅದು ತೋರ್ಸಕ್ ಬರುತ್ತಾ ಇರ್ಬೋದು, ತೋರ್ಸಕ್ ಬರೋದಿಲ್ಲ, ಹೇಳಕ್ ಬರೋದೇ ಇಲ್ಲ. ಹಿಡಿತಾರೆ ಆಲ್ಮೋಸ್ಟ್ ಏನು ಕಾಣಿಸುತ್ತದ, ಬರೀ ಬಕೆಟ್ ನೀರು ಹಾಕಿದ್ರಲ್ಲ, ಪ್ರವಾಹ ಕಾಲಕ್ಕೆ ನದಿಗಳು ಅಷ್ಟರಲ್ಲಿ ತುಂಬ ಹರಿತಾ ಇರುತ್ತೆ. ಎಲ್ಲ ಊರು ಮುಳುಗೋಗಿರುತ್ತೆ, ನೂರಾರು ಊರು ಅಲ್ಲಿಯರಾಗಿ ನೋಡಿ ಗೊತ್ತು ಕೂಡ ಆಗೋದಿಲ್ಲ, ಹಾಗೆ ಇರೋದು. ಅದೇ ನಿಜವಾಗ್ಲೂ ಅದು ಹೆಚ್ಚಾಗಿತ್ತು ಸತ್ಯ ಒಪ್ಪಕ್ಕೆಲ್ಲ ನಾವೀಗ ಅಚ್ಚ ದೃಷ್ಟಾಂತ ಕೊಡ್ತಾರೆ. ಸಮುದ್ರ ನೀರು ಹೆಚ್ಚಾಗುತ್ತೋ ಇಲ್ಲೋ ಅಂದರೆ ಹೆಚ್ಚಾಗುತ್ತೆ, ಅದು ತುಂಬ ಜಾಸ್ತಿ ಇರೋದು ಏನು ಗೊತ್ತಾಗೋದಿಲ್ಲ, ತಿಳಿಯೋದಿಲ್ಲ. ಅದು ಗುರುತಿಟ್ಟುಕೊಂಡೆ ಏನು ಮಾಡ್ತಾರೆ, ಮೂರ್ನಾಲ್ಕು ಲೀಟ್ರ್ ಹಾಲಿಗೆ ಒಂದು ಅರ್ಧ ಲೀಟ್ರ್ ಹಾಕಿ ಏನಾಗೋದಿಲ್ಲ, ಹಾಕಿದ್ದು ಗೊತ್ತಾಗೋದಿಲ್ಲ. ಇಲ್ದವ್ರು ಗೊತ್ತಾಗೋದು ಯಾರು ಆಗ್ತಿರಲಿಲ್ಲ. ತುಂಬ ಜಾಸ್ತಿ ಸೇರಿಸಿಬಿಡುತ್ತೆ, ಅದೇ ಅರ್ಧ ರೋಟಿ ಸೇರಿಸಿ ಗೊತ್ತಾಗ್ಬಿಡುತ್ತೆ, ತುಂಬ ಹೆಚ್ಚಾದಂತ ತಿಳಿಯೋದಿಲ್ಲ. ಆದ್ದರಿಂದ ವಾಯುದೇವರಿಗೆ ರುಜುಗಳಿಗೆ ಜ್ಞಾನ ವೃದ್ಧಿ ಉಂಟೋ ಇಲ್ಲ ಅಂದರೆ ಉಂಟೋ ಅಂತ ಒಪ್ಪಬೇಕು. ಆದರೆ ಮೊದಲು ಇರಲಿಲ್ಲ ಅಂತ ಹೇಳಿ ಇರಲಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಮತ್ತೆ ಹೆಚ್ಚೋದು ಯಾವುದರಿಂದ ಹೆಚ್ಚೋದೇ ಇಲ್ಲ ಅವರಿಗೆ. ಅವರ ಲಕ್ಷ್ಮೀನಾರಾಯಣರ ಉಪದೇಶದಿಂದ ಮಾತ್ರ ವಿಶೇಷ ಬರೋದು. ವಿಶೇಷ ಬರೋದು ಒಂಬತ್ತು ಪದ ತಿಳ್ಕೊಂಡಿರ್ಬೇಕು. ವಿಶೇಷ ಒಪ್ತಿದ್ದವರು ಅರ್ಥ ಆಗೋದಿಲ್ಲ ಏನಾ, ಅದಕ್ಕೆ ಮತ್ತೆ ದೊಡ್ಡದಾಯ್ತಲ್ಲ ಅದನ್ನು ಒಪ್ಕೊಳ್ಬೇಕು. ದೊಡ್ಡದಾಗಿದ್ದು ಆದ್ರಿಂದ ದೀಪ ದೊಡ್ಡದು ಅಗ್ನಿಂ ಪ್ರಜ್ವಾಲ್ಯ ಅಂತ ಹೇಳ್ತೇವಲ್ಲ, ಅಗ್ನಿಂ ಪ್ರಜ್ವಾಲ್ಯ ಬಾಯಲ್ ಅಂತಾರೆ, ಹಸ್ತಾರೆ ಆಕ್ಚುಲಿ. ಪ್ರಜ್ವಾಲ್ಯ ಮಾಡೋದಾದ್ರೆ ಏನೋ ಇರೋದು, ದೊಡ್ಡದು ಮಾಡೋದು ಅಂತ ಅರ್ಥ. ನಿತ್ಯ ನಂದಾದೇಪ ಇಟ್ಟವರಿಗೆ ದೊಡ್ಡದು ಮಾಡೋದು ಅರ್ಥ ಆಗುತ್ತೆ, ಇಲ್ಲದೆ ಹೋದ್ರೆ ಅದು ಆಗಲೇ ಹೆಚ್ಚು ಆಗಲೇ ಹರಿಸೋದ್ರ ಉಪಯೋಗ ಇಲ್ಲ. ಕ್ರಮವಾಗಿ ಬೆಳೆಯೋದು, ಕ್ರಮವಾಗಿ ಬೆಳೆಯೋ. ಯಾಕೆ ವೇದವ್ಯಾಸರು ಎಷ್ಟೊತ್ತು ಕೇಳ್ತಾರೆ, ಅವರು ಮೊದಲು ಓದ್ತಾರೆ, ಆಮೇಲೆ ಓದ್ತಾರೆ, ಎಷ್ಟೋದ್ರೆ ಓದ್ತಾರೆ, ಭೀಮ ರೂಪದಲ್ಲಿ ಓದಿದ್ದಾರೆ, ರಾಮದೇವರ ಧರ್ಮದ ರೂಪದಲ್ಲಿ ಓದಿದ್ದಾರೆ, ಅದು ಕ್ರಮೇಣ ವರ್ಧಮಾನ ಅಂತ ಹೇಳಿ ಅದೆಲ್ಲ ಹೇಳ್ತಾರೆ. ಹೇಳ್ತಾರೆ ಈಗ ಅದೆಲ್ಲ ಕ್ರಮೇಣ ವರ್ಧಮಾನತ್ತೇ ಮುಕ್ತ ಉಪಿ ಕಿಂ ವರ್ಧತೆ ನಾ ಇತ್ಯಾಹ. ಈ ರೀತಿ ಬೆಳೀತಿ ಯೋಗ ಪ್ರಭಾವಿರ ವೃದ್ಧಿ ಸದ್ಭಾವಾತ್ ಯೋಗಿ ಜ್ಞಾನತ್ವ ಯುಕ್ತಂ. ಯಾಕೆ ಬರ ಹೇಳಿಲಕ್ಕೆ ಬರಲ್ಲ ಈಗ ಇಷ್ಟಿದೆ ಹೇಳಕ್ ಬರಲ್ಲ, ಗೊತ್ತಾಯ್ತಾ? ಅದರಲ್ಲೂ ವ್ಯತ್ಯಾಸ ಇದೆ ಅಷ್ಟೇ, ಎಲ್ಲಾದ್ರೂ ಬರೋ ಒಂದೇ ರೀತಿ ಹೇಳಕ್ ಬರೋದಿಲ್ಲ. ಅಲ್ಲಿ ತಾರತಮ್ಯ ಇದೆ, ಅಂತೂ ಹೆಚ್ಚಾಗೋದು ಕಂಡಿದೆ ಲೋಕದಲ್ಲಿ. ದೀಪ ದೊಡ್ಡದಾಗಿದ್ದು ಸತ್ಯ ಹೋದಲ್ಲೋ ಈಗ, ಇದಕ್ಕೆ ಕಾಣಿಸ್ತಾ ಇದೆ, ಅದೇನು ತಪ್ಪಲ್ಲ. ಸ್ವರೂಪಕ್ಕೆ ವೃದ್ಧಿ ಆಗೋದು ಕೂಡ ಯಾವುದಲ್ಲೂ ಸೇರ್ಕೊಂಡಿದೆ, ಸ್ವರೂಪದಲ್ಲೇ ಸೇರ್ಕೊಂಡಿದೆ. ರಬ್ಬರಲ್ಲಿ ಎಕ್ಸ್ಪೆಂಡ್ ಆಗೋದು ಕೂಡ ಏನು, ಯಾವ ಗುಣ ಯಾವುದರಲ್ಲಿ ಇದೆ ಅದು, ಅದು ಈ ಗುಣ ಇದರಲ್ಲಿಲ್ಲ. ಅದು ಈ ರೀತಿ ಜಸ್ಟ್ ದೊಡ್ಡದು ಮಾಡ್ಕೊಳಕ್ ಬರಲ್ಲ, ಎಷ್ಟು ಮಾಡಿರ್ತಾರೋ ಅಷ್ಟೇ, ಅದನ್ನ ಮಾಡಕ್ಕೆ ಬರುತ್ತಾ? ಮುಕ್ತರಲ್ಲಿ ಜಾಸ್ತಿ ಆಗಲ್ಲ, ಆ ಮುಕ್ತಿ ಅಪ್ ಟು ಮುಕ್ತಿ ಅಷ್ಟೇ, ಮುಕ್ತಿ ಹೋಗುವವರಿಗೆ ಮಾತ್ರ. ಅಲ್ಲೂ ಕೂಡ ವೃದ್ಧಿ ಆಗೋದು ಹೇಗೆ, ಆನಂದದ ಕ್ವಾಂಟಿಟಿ ವೇರಿ ಆಗೋದಿಲ್ಲ. ಅದು ಹಚ್ಚೆ ಅಂದರೆ ಹಾಲು ಒಂದೇ ಲೀಟ್ರ್ ಹಾಲನ್ನೇ ಕಾಯಿಸಿದಾಗ ಏನಾಗುತ್ತೆ, ಅದು ಮೇಲ್ನವ್ರಿಗೆ ಬರು ವೃದ್ಧಿ ಅಥವಾ ಉಕ್ಕುತ್ತೆ. ಆದ್ರೆ ಉಕ್ಕಿದ್ದು ನಿಜ, ಮೇಲ್ಮ ಕೆಲಸ ಚೆಲ್ಲಿ ಹೋಗುತ್ತೆ ಮೇಲೆ ಚೆಲ್ಲಿಬಿಟ್ಟು. ಇಷ್ಟಾದರೂ ಕೂಡ ಕ್ವಾಂಟಿಟಿ ಹೆಚ್ಚಾಗಿಲ್ಲ, ಕ್ವಾಂಟಿಟಿ ಅಷ್ಟೇ ಇದೆ, ವೃದ್ಧಿ ಉಂಟು. ಆದರೆ ಹಾಲು ಉಕ್ಕೋದಿಲ್ಲ, ಹಾಲು ಎಷ್ಟು ಕಾಯಿಸಿದ್ರು ಕೂಡ ಹಾಲು ಏನಾಗುತ್ತೆ, ಉಕ್ಕೋದಿಲ್ಲ. ಅದು ನೀರು, ಆದ್ರಿಂದ ನೀರು ಉಕ್ಕೋದಿಲ್ಲ, ಹಾಲು ಉಕ್ಕುತ್ತೆ ಅಂದರೆ ಸೊ ಆನಂದ ಅತಿಶಯ ಕೂಡ ಎಲ್ಲರಿಗೂ ಇಲ್ಲ. ಹಾಲಿಗೆ ವೃದ್ಧಿ ಇರೋ ಹಾಗೆ ನೀರಿಗಿಲ್ಲ, ಆದ್ದರಿಂದ ಸಾಮಾನ್ಯ ಜೀವರಿಗೇನಿಲ್ಲ, ಆನಂದ ವೃದ್ಧಿ ಇಲ್ಲ. ಯಾರಿಗೆ ಆನಂದ ವೃದ್ಧಿ? ವಿಶೇಷ ಸಾಧನೆ ಮಾಡೋರಿಗೆ ಮಾತ್ರ ಆನಂದ ವೃದ್ಧಿ. ವಿಶೇಷ ಸಾಧನೆ ಮಾಡೋದು ಯಾವಾಗ ಅಂತ ಕೇಳಿದರೆ, ಅಪರೋಕ್ಷ ಜ್ಞಾನ ಬಂದ ಮೇಲೂ ಮಾಡ್ತಾರಲ್ಲ, ಅದಕ್ಕೇನಂತಾರೆ, ಅದು ವಿಶೇಷ ಸಾಧನ. ಅದು ಬರೀ ಸಾಮಾನ್ಯ ಸಾಧನೆ ಅದು ವಿಶೇಷ ಅಂತ ಕರೆಯೋದಿಲ್ಲ. ಅಲ್ಲಿ ಎರಡು ದೊಡ್ಡ ಸಾಧನೆ ಪ್ಲಸ್ ಪಾಯಿಂಟ್ ಮಾಡೋದೊಂದು, ಮೈನಸ್ ಪಾಯಿಂಟ್ ಮಾಡೋದೊಂದು. ಯಾವುದು? ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಸೋತವ ದ್ರೋಹ ಮಾಡಿದರೆ ಅದೇನಾಗುತ್ತೆ, ಅಫೆಕ್ಟ್ ಆಗುತ್ತೆ, ಬಿಡೋದೇ ಇಲ್ಲ, ಅಫೆಕ್ಟ್ ಆಗಿ ಆಗ. ಥೇರ್ಫೋರ್ ಇನ್ನು ಈ ರೀತಿ ಓದ್ಕೋಬೇಕೀಗ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಆನಂದ ವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕಾಗ, ಸೋತಮ ಸೇವಾ ಮಾಡಬೇಕು. ಅದೇ ಮಹತ್ ಸೇವಾ ನಿಂದ ಮಾಡಿದ್ರು ಬಂದು ವರ್ಜನ ಮಾಡ್ತಾರಲ್ಲ, ತಪ್ಪದು. ಮಹತ್ ಸೇವಾ ಪ್ರಶಂಸನ ಪ್ರಕಾರ ಪ್ರಶಂಸೆ ಮಾಡಬೇಕೇ ಹೊರತು ಎಂದು ಕೂಡ ನಿಂದೆ ಮಾಡಬಾರ್ದು, ವೆರಿ ಇಂಪಾರ್ಟೆಂಟ್ ಇದು. ಸೊ ಯಾವುದೇ ಕರ್ಮವನ್ನು ವಿಚಾರ ಮಾಡಿದರೂ ಕೂಡ ಅಶ್ವಭೇಧಾದಿ ಯಾಗಗಳನ್ನು ಬೇಕಾದರೂ ಮಾಡಿ, ಗೊತ್ತಾಯ್ತಾ? ಬ್ರಹ್ಮ ಇತ್ಯಾದಿಗಳನ್ನು ಬೇಕಾದರೂ ಮಾಡಿ. ಎರಡು ಪಾಯಿಂಟ್ ಈಗ, ಬ್ರಹ್ಮತ್ಯಾದಿ ದೋಷವನ್ನು ಮಾಡಿದರೂ ಕೂಡ ಅಪರೋಕ್ಷ ಜ್ಞಾನಿಗೆ ಏನಾಗೋದಿಲ್ಲ? ಆನಂದ ಹ್ರಾಸ ಆಗೋದಿಲ್ಲ. ಸ್ವತಃ ದ್ರೋಹ ಮಾಡಿದರೆ ಮಾತ್ರ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನೀವು ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಶ್ವಮೇಧಾದಿ ಯಾಗ ಮಾಡಿದ್ರು ಕೂಡ ಆನಂದ ವೃದ್ಧಿ ಆಗೋದಿಲ್ಲ. ಯಾವ ವೃದ್ಧಿ ಆಗತ್ತದು? ಸೋತವರು ಸೇವಾ ಮಾಡಿದಾಗ. ಅದು ಬಹಳ ಇಂಪಾರ್ಟೆಂಟ್. ಅದನ್ನು ಮೇನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಸಾಧನೆ ಯಾವಾಗ ಏನಾಯ್ತೀಗ? ಅಪರೋಕ್ಷ ಜ್ಞಾನಿಗಳಿಗೆ ಅಷ್ಟು ಪ್ಲಸ್ ಪಾಯಿಂಟ್ ಕೊಡೋದಾದ್ರೆ ಇದು ಸಾಮಾನ್ಯರಿಗೆ ಕೊಟ್ಟೆ ಕೊಡುತ್ತೆ. ಅದನ್ನೇ ಮಹತ್ ಸೇವಾ ದ್ವಾರಬಾಹರು ವಿಮುಕ್ತಿ ಶಬ್ದಕ್ಕೆ ಎರಡು ಅರ್ಥ ಇದೆ. ವಿ ಎಂಬುದಕ್ಕೆ ವಿಶೇಷ ಅಂತ ಹೇಳಿದ್ರು, ಆನಂದ ವೃದ್ಧಿ ಅಂತ ಅರ್ಥ. ಸೊ ಮಹತ್ ಸೇವಾ ವಿಮುಕ್ತೇಹೇ ಸಾಧನ ಅಂತ ಹೇಳಿದ್ರು ಒಂದೇ, ಅಪರೋಕ್ಷ ಜ್ಞಾನಿಗಳು ಕೂಡ ಮಹಾತ್ಮರ ಸೇವೆ ಮಾಡಬೇಕು. ಇದು ಅರ್ಥ ಮಾಡೋದು ಬಹಳ ಮುಖ್ಯ. ಯಾರಿಗೆ ಯಾರ್ದೇನಂತ ಕರೆದಿದ್ದಾರೆ? ದೇವತೆಗಳು ಏನಾಗೋದಿಲ್ಲ ಗೊತ್ತಾ? ಸಾಮಾನ್ಯವಾಗಿ ಅವರ ಜ್ಞಾನ ಅಂಬೋದು ಹಾಸ ಆಗೋ ಚಾನ್ಸೇ ಇಲ್ಲ, ತಿಳಿತಿಲ್ಲ. ಸಾಮಾನ್ಯರಿಗೆ ಹಾಸ ಆಗುತ್ತೆ, ದೇವತೆಗಳು ಹಾಸ ಆಗೋದಿಲ್ಲ. ಅವ್ರ ವೃದ್ಧಿಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ವೃದ್ಧಿಗೆ ಅಫೆಕ್ಟ್ ಆಗುತ್ತೆ. ಇಬ್ಬರು ಕೇಸ್ ಕೊಟ್ಟರು, ಚಂದ್ರ ಸುಗ್ರೀವ ವ್ಯವಸ್ಥೆ ಅಂತ. ಯಾರಿಗೆ ಸಾಮಾನ್ಯವಾಗಿ ಜನರಲ್ ವೃದ್ಧಿ ಹಾಸ ವಿವರ್ಜಿತ ಅಂಬೋದಕ್ಕೆ ಈ ಅರ್ಥ ಅಲ್ಲ. ಅದಕ್ಕೆ ಅಲ್ಲಿ ಬೇರೆ ಕಾಂಟೆಕ್ಸ್ಟ್ ಬೇರೆ. ಏನ್ ಕಾಂಟೆಕ್ಸ್ಟ್ ಅಂತ ಕೇಳಿದ್ರೆ, ಮೋಕ್ಷದಲ್ಲಿ ಸಾಧನೆ ಮಾಡಿದ್ರೆ ಹೆಚ್ಚಾಗೋ ತೊಂದರೆ ಆಗೋದಿಲ್ಲ. ಮೋಕ್ಷದಲ್ಲಿ ತಪ್ಪು ಮಾಡಿದ್ರೆ ಅಂತ ಕೇಳಿದ್ರೆ ಅಲ್ಲ. ಮೋಕ್ಷದಲ್ಲಿ ತಪ್ಪು ಮಾಡಿರೋ ಪ್ರಶ್ನೆ ಹೇಳ್ಬೋದಾ? ಯಾತಕ್ಕೆ ತಪ್ಪಿರೋ ಪ್ರಶ್ನೆನೇ ಇಲ್ಲ. ಅಕಸ್ಮಾತ್ ಹೆಚ್ಚು ಮಾಡೋ ಚಾನ್ಸಸ್ ಇರ್ಬೋದು, ಬಟ್ ಅದಕ್ಕೇನಿಲ್ಲ ಆನಂದ ವೃದ್ಧಿ ಅಂತಿಲ್ಲ. ಮುಕ್ತಿಯಲ್ಲಿ ಹೇಳೋ ಪ್ರಶ್ನೆ ಇಲ್ಲಿದಲ್ಲ ಅದು. ಮತ್ತೆ ಅದಕ್ಕನ್ವಯ ಇದಕ್ಕೆ ಅನ್ವಯ ಮಾಡ್ಕೋಬಾರ್ದು. ಈ ವೃದ್ಧಿಹಾಸ ಒಪ್ತೇವೆ ನಾವು. ಯಾವ ವೃದ್ಧಿಹಾಸನ? ಅವರ ಸಾಧನೆ ತಕ್ಕಂತೆ ವೃದ್ಧಿ ಆಗೋದನ್ನ ಮತ್ತು ಹಾಸವಾಗೋದನ್ನ ತುಂಬ ಸರ್ತಿ ಹೇಳಿದಾರೆ. ಆದ್ರಿಂದ ಹೇಳೋ ಕಾರಣ ಇಲ್ಲ, ಅದು ಪ್ರೂವ್ಡ್. ಅದು ಅವ್ರು ಹೇಳಬಾರ್ದು ಲಕ್ಷ್ಮೀಜ್ಞಾನ ಕ್ರಮೇಣ ವರ್ತಮಾನ ಅಲ್ಲ. ಯಾತಕ್ಕೆ? ಯಾವಾಗದಿರೋದೆ ಒಂದು ಒಂದು ವಿಶೇಷವಾದ ವಿಶೇಷ ಮಾತ್ರ ಒಪ್ತಿ. ಎಂತ ವಿಶೇಷ ಅಂತ ಕೇಳಿದ್ರೆ, ಬಗೆ ಬಗೆಯ ನೂತನವ ಕಾಣುತ್ತ, ಅದನ್ನ ಮಾತ್ರ ಒಪ್ಪದೆ ಹೊರತು ಕ್ವಾಂಟಿಟಿ ವೇರಿ ಆಗಿಲ್ಲ. ಕ್ವಾಂಟಿಟಿ ವೇರಿ ಆಗೋದಿಲ್ಲ. ಏನಾಗುತ್ತೆ ಅಲ್ಲಿ? ಕ್ವಾಲಿಟಿ ಡಿಫರ್ ಆಗುತ್ತೆ. ಆ ತರ ಒಂದು ತೇನೋ ಸ್ವೀಟ್ ತಿಂದ ಖುಷಿ ಆಯ್ತು, ಇನ್ನೊಂದು ಸ್ವೀಟ್ ತಿಂದ ಇನ್ನೂ ಖುಷಿ ಆಯ್ತು, ಒಂದಿಷ್ಟೇ ಹಾಕಿ ಮತ್ತೆ ಹಾಕ್ಲೇ ಇಲ್ಲ, ಒಂಥರ ಡಿಸಪಾಯಿಂಟ್ಮೆಂಟ್ ಆಯ್ತು. ತಿಂದಿದ್ದು ಹೌದು, ರುಚಿ ಎಲ್ಲ ಹೌದೆ, ಬಟ್ ಏನಿಲ್ಲ, ಸ್ವಲ್ಪ ಕಡಿಮೆ ಆಯ್ತು. ಆ ದೃಷ್ಟಿಯಿಂದ ವ್ಯತ್ಯಾಸ ಇದೆ. ಆಮೇಲೆ ಎಕ್ಸಾಂಪಲ್ಸೇ ಹೊರತು ಅದು ಆಗೋದು ಪೇರ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳೋ ವಿಷಯಗಳೇ ಅಲ್ಲ. ಎಂಥ ವಿಷಯವೋ ಸೂಕ್ಷ್ಮ ವಿಚಾರ ಆದ್ದರಿಂದ ಅವರಿಗಷ್ಟೇ ಗೊತ್ತಾಗೋದು, ಬೇರೆಯವ್ರಿಗೆ ಗೊತ್ತಾಗೋದಲ್ಲ. ಕ್ರಮೇಣ ವರ್ಧಮಾನತ್ವೇ ಮುಕ್ತವೋಪಿ ಕಿಂ ವರ್ಧತೆ ನಾ ಇತ್ಯಾಹ ಆ ಮುಕ್ತೇ. ಆ ಅಂದ್ರೇನೋ ಅಪ್ ಟು ಅಂತ ಅರ್ಥ. ಅಪ್ ಟು ಮುಕ್ತಿ ವರ್ಧಮಾನ. ಮುಕ್ತಿಗೆ ಹೋದ ಮೇಲೆ ವರ್ಧಮಾನತ್ವ ಇಲ್ಲ. ಆಂಗ್ ಮರ್ಯಾದಾಯಾಮ್, ಆಂಗ್ ಅಂದ್ರೆ ಮರ್ಯಾದ ಲಿಮಿಟ್ ಅಂತ ಅರ್ಥ. ಮರ್ಯಾದೆ ಶಬ್ದಕ್ಕೆ ಕನ್ನಡದ ಮರ್ಯಾದೆ ಅಲ್ಲ, ಮತ್ತೆ ಇದು ಕೂಡ ಚೇಂಜ್ ಆಗಿರೋದೇನೆ. ಮರ್ಯಾದೆ ಶಬ್ದಕ್ಕೆ ಏನಿದೆ ಈಗ? ಲಿಮಿಟ್ ಅಂತ. ಇದು ಧರ್ಮದ ಒಂದು ಕಾನೂನು, ಕಟ್ಟಳೆ ಅಂತ. ಅಭಿವೃದ್ಧಿ ಅಭಿವೃದ್ಧ ನದೀವತ್ ಪುನಃ ಕಿಂ ಹ್ರಾಸೋ ಭವತಿ ನಾ ಇತ್ಯಾಹ. ಹ್ರಾಸ ಆಗಬಹುದು. ಇವತ್ತು ದೊಡ್ಡ ದೊಡ್ಡ ನದಿಗಳೆಲ್ಲ ಪ್ರವಾಹ ಕಾಲಕ್ಕೆ ಹೇಗಾಗಿರುತ್ತೆ, ಮಳೆಗಾಲದಲ್ಲಿ ಏನು ಅಷ್ಟು ಉಕ್ಕಿ ಇರ್ತಾ ಇರುತ್ತೆ, ಬೇಸಿಗೆಯಲ್ಲಿ ಚೆನ್ನಾಗಿ ಇರ್ತಾ ಇರ್ತದೆ, ಕೆಲಸ ನಿಂತು ಹೋಗಿಬಿಡುತ್ತೆ. ಆ ರೀತಿ ನದಿಗಳಿಗಾಗುತ್ತೋ ಅಂದ್ರೆ ಆಗೋದಿಲ್ಲ. ಅಭಿವೃದ್ಧ ನದೀವತ್ ಪುನಃ ಕಿಂ ಹ್ರಾಸೋ ಭವತಿ ನಾ ಇತ್ಯಾಹ ತಥೋ ಅವ್ಯಯ. ಮುಕ್ತಿವರೆಗೂ ವೃದ್ಧಿ ಇದೆ, ಮುಕ್ತಿ ಹೋದ ಮೇಲೆ ಮಾತ್ರ ಅವ್ಯಯಂ ಕಡಿಮೆ ಆಗೋದಿಲ್ಲ, ಮತ್ತು ಹೆಚ್ಚು ಇಲ್ಲ, ಕಡಿಮೆನೂ ಆಗೋದಿಲ್ಲ. ಏನಾಗುತ್ತದೋ ಸ್ಟಿಲ್ ಆಗಿ ಹಾಗೆ ನಿಂತು ಬಿಡುತ್ತೆ ಮುಕ್ತಿ ಹೋದ ಮೇಲೆ. ಇದು ತಥೋ ಅವ್ಯಯಂ. ಮುಕ್ತಿ ಹೋಗಲಿ, ಮುಕ್ತಿಯಲ್ಲಿ ಸಾಧನೆ ಇಲ್ಲ, ಮುಕ್ತಿಯಲ್ಲಿ ಸಾಧನೆ ಇಲ್ಲ. ವಿಧಿ ಏನಿಲ್ಲ, ವಿಧಿ ಇಲ್ಲ. ಬಟ್ ಅವ್ರು ಸಹಜವಾಗಿ ಏನ್ ಮಾಡ್ತಾರೆ? ಅವರು ಸಹಜವಾಗಿ ಹಾಗಿರ್ತಾರೆ. ಅದು ಏನಂತ ಕರೆಯೋದಿಲ್ಲ, ಅದು ಸಾಧನೆ ಅಂತ ಕರೆಯೋದಿಲ್ಲ, ಅದರ ಸಿದ್ಧಿ ಅಷ್ಟೇ. ಸಹಜವಾಗಿ ಸುಳ್ಳು ಹೇಳೋದಿಲ್ಲ ತಿಳ್ಕೊಬೇಡ. ಇನ್ನೇ ರಿಟೈರ್ ಆಯ್ತು ಅಂದ್ರೆ ಕಲ್ಲು ಹೊಡಿಬೇಕಾ ಇನ್ನೊಬ್ಬರನ್ನ, ಮತ್ತು ಕಲ್ಲು ರಿಟೈರ್ ಆಯ್ತು ಅಂತ ಯಾರೋ ಹುಡುಗರು ಓಡಾಡ್ತಿರ್ತಾನ? ಇಲ್ಲ, ಸಹಜವಾಗಿ ಫಾಲೋ ಮಾಡ್ತಾರ. ಅದು ಅದೇ ರೀತಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಎರಡು ರೀತಿ. ಬೈ ಫೋರ್ಸ್ ಮಾಡೋದು ಬೇರೆ, ನ್ಯಾಚುರಲಿ ಮಾಡೋದು ಬೇರೆ. ಮುಕ್ತಿಯಲ್ಲಿ ಹೇಗೆ ಮಾಡ್ತಾರೆ ಎಲ್ಲರೂ ಕೂಡ? ಸಹಜವಾಗಿ ಸಂಧ್ಯಾವನ್ನು ಮಾಡ್ತಾರೆ, ಸಹಜವಾಗಿ ಶಾಸ್ತ್ರ ಓದ್ತಾರೆ. ಪಿಬತ ಭಾಗವತಂ ರಸವಾಲಯಂ, ಅಲ್ಲೂ ಕೂಡ ಯಜ್ಞಾಗಾದಿಗಳನ್ನು ಮಾಡ್ತಾರೆ. ಬಟ್ ಯಾವುದಕ್ಕೋಸ್ಕರ? ಅದೆಲ್ಲ ಅಲ್ಲ, ಸಾಧನವಾಗಿ ಅಲ್ಲ, ಸಿದ್ಧಿ ಅದು ಅಷ್ಟೇ, ಹೊರತು ಬೇರೆ ಅಲ್ಲ. ಅಲ್ಲಿ ಎಲ್ಲರೂ ಮಾಡ್ತಾರೆ, ಮಹರ್ಷಿಯರು ಉಪವಾಸ ಮಾಡ್ತಾರೆ ಏಕಾದಶಿ ಅಂದಮೇಲೆ. ಮುಕ್ತರು ಮಾಡ್ತಾರಲ್ಲ ಅಂತ ಕೇಳಬಾರ್ದು, ಅವಾಗ ಸಿಟ್ಟು ಬರುತ್ತೆ. ಅಲ್ಲಿಗೋದ್ರೂ ಉಪವಾಸ ಮಾಡಬೇಕಾಗ್ತದೆ, ಅಲ್ಲಿಗೋದ್ರೂ ಉಪವಾಸ ಮಾಡಬೇಕಾಗಿದ್ರೆ ಮುಕ್ತಿಗೋರು ಎಕ್ಸೆಪ್ಷನ್ ಸಿಗೋದಿಲ್ಲ ಅಂತ ಕೇಳಬಾರ್ದು. ಹೇಗೆ ಮಾಡ್ತಾರೆ? ಇವತ್ತು ಉಪವಾಸನೆ ಉಂಟು, ಉಪವಾಸನೂ ಉಂಟು, ಉಪವಾಸ ಕೂಡ. ಇವತ್ತು ವಿಷ್ಣು ಪಂಚಕ ಉದ್ಯಾಪನೆ ಮಾಡ್ಬಿಡ್ತಾರೆ, ಏಕಾದಶಿ ಮಾಡ್ತಾರ ಆ ಟೈಮ್. ಅದು ಉದ್ಯಾಪನೆ ಹೇಗಿಲ್ವೋ ಮೋಕ್ಷದಲ್ಲೂ ಕೂಡ ಇದೆಲ್ಲ ಬಿಟ್ಟು ಹೋಗೋದಿಲ್ಲ. ಉಪಾಸನೆ ಉಂಟು. ಎಂತ ಉಪಾಸನೆ? ಅದು ಫಲರೂಪ ಉಪಾಸನೆ, ಸಾಧನ ಉಪಾಸನೆ ಅಲ್ಲ, ಸಿದ್ಧಿ ರೂಪ ಉಪಾಸನೆ ಮಾಡ್ತಾರೆ. ಮುಕ್ತರಲ್ಲೂ ಭಕ್ತಿ ಇದೆಯಲ್ಲೋ, ಭಕ್ತಿ ಇದೆ. ಎಂತ ಭಕ್ತಿ? ಅದು ಸಿದ್ಧ ಭಕ್ತಿ, ಸಾಧ್ಯ ಭಕ್ತಿ ಅಲ್ಲ, ಸಿದ್ಧ ಭಕ್ತಿ ಅಂತ ಹೇಳ್ತಾರೆ. ಅದೆಲ್ಲ ಮಾಡ್ತಾರೆ. ರುಜುಭ್ಯೋ ಅನ್ಯ ಅನ್ಯೇಷಾಂ ಯೋಗಿನಾಂ ಜ್ಞಾನಂ ಈಗ ತಥೋ ಅರ್ವಾ ಕ್ರಮೇಣ ಹಸಿತಂ. ಇದೆಲ್ಲ ಪ್ರತಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನೀಗ. ವಿಷ ಜ್ಞಾನ ಹೇಗೆ, ಲಕ್ಷ್ಮೀ ಜ್ಞಾನ ಹೇಗೆ, ಯೋಗಿ ಜ್ಞಾನದಲ್ಲಿ ಹೇಗೆ ವೈವಿಧ್ಯ, ಅದರಲ್ಲಿ ಎಷ್ಟು ವೆರೈಟಿ, ಇದೆಲ್ಲ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದೆ, ತಾರತಮ್ಯ ಪ್ರೂವ್ ಮಾಡ್ತಾ ಇದೆ ಸರಿಯಾಗಿ. ಇದು ಎಂದೂ ಕೂಡ ಮಿಸ್ ಆಗೋ ಚಾನ್ಸ್ ಇಲ್ಲ. ಇದು ತಾರತಮ್ಯ ಇಲ್ಲದ ಏನಾಯ್ತು ಗೊತ್ತೆ, ವಿರ್ಷ್ಟು ಈಕ್ವಲ್ ತೊಪ್ಕೋಬೇಕು ಎಲ್ಲರ ಜ್ಞಾನ. ಈಗ ಎಲ್ರಿಗಾದ್ರೆ ಈಕ್ವಲ್ ತೊಪ್ಕೊಂಡ ಮೇಲೆ ಇವ್ರ ಅನುಭವ ವಿರುದ್ಧ ಶಾಸ್ತ್ರ ವಿರುದ್ಧ, ಅರ್ಥ ಆಯ್ತಾ? ಇಂಡೈರೆಕ್ಟ್ಲಿ ತಾರತಮ್ಯ ಸಮರ್ಥನೆ ಎಂಬ ಜೊತೆಗೆ ಆಟೋಮೆಟಿಕ್ ತಾರತಮ್ಯ ಒಪ್ಪಿದ ಏನೋ ಒಪ್ಪಬೇಕಲ್ಲಿ, ಭೇದ ಒಪ್ಪಲೇಬೇಕು. ಸೊ ಭೇದನೂ ಒಪ್ಪಿದಾಗಾಯ್ತು, ತಾರತಮ್ಯನ ಒಪ್ಪಿದಾಗಾಯ್ತು, ಎಷ್ಟು ವಿಷಯ ತಿಳಿದಾಗಾಯ್ತು. ಅದು ಬಿಡಿಸಿ ಬಿಡಿಸಿ ಪ್ರತಿಯೊಂದು ಪದನ ಹೇಳ್ತಿದ್ದಾರೆ. ಅರಾದಿ ನಿತ್ಯ ಬೇರೆ, ಸಾದಿ ನಿತ್ಯ ಬೇರೆ, ಪತ್ತು ಮೋಕ್ಷ ವೃದ್ಧಿ ಹೋಗೋದು ಬೇರೆ, ವೃದ್ಧಿ ಆಗದೆ ಇರೋದು ಬೇರೆ, ಎಷ್ಟು ವೆರೈಟಿಗಳಿವೆ. ಸರ್ವ ವಿಷಯಂ ಅನಾಲೋಚನೆ ಸರ್ವ ವಿಷಯಂ, ಆಲೋಚನೆ ಸರ್ವ ವಿಷಯಂ, ಅನ್ಯೇಭ್ಯೋ ಸರ್ವ ವಿಷಯಂ. ಒಂದೊಂದು ಎಕ್ಸಾಕ್ಟಿವ್ ಹಾಕಿದಾಗಲೂ ಕೂಡ ಏನಾಗ್ತಾ ಹೋಗುತ್ತೆ, ಅಲ್ಲಿಗೆ ತಾರತಮ್ಯ ಭೇದಾದಿಗಳೆಲ್ಲ ಸ್ಪಷ್ಟವಾಗಿ ತಿಳಿತಾ ಇದೆ. ಋಜುಭ್ಯೋ ಅನ್ಯೇಷಾಂ ಯೋಗಿನಾಂ ಜ್ಞಾನ ತತ ತಾತ್ವಿಕ ಅತಾತ್ವಿಕ ಯೋಗಿ ಜ್ಞಾನ ಲಕ್ಷಣಂ ಯುಗಪದಾಹ. ತಾತ್ವಿಕ ಅತಾತ್ವಿಕ ಯೋಗಿ ಜ್ಞಾನ ಲಕ್ಷಣಂ ಯುಗಪದಾಹ. ಯುಗಪದ ಸೈಮಿಲ್ಟೇನಿಯಸ್ ಆಗಿ ತಾತ್ವಿಕ ಅತಾತ್ವಿಕ ಯೋಗ ಲಕ್ಷಣ ಹೇಳ್ತಾರೆ. ಮೊದಲು ಕಾಮನ್ ಆಗಿರೋದು ಹೇಳಿಬಿಟ್ಟು ವ್ಯತ್ಯಾಸ ರಾಮ ಹೇಳ್ತಾರೆ. ಇಬ್ಬರದು ಒಂದೇ ಆಗಿಬಿಟ್ಟರೆ ಏನು ಮಾಡಬೇಕಾಗಿದ್ದಿಲ್ಲ, ವಿಭಾಗನೆ ಮಾಡೋ ಕಾರಣ ಇರಲಿಲ್ಲ, ವ್ಯತ್ಯಾಸ ಇದೆ. ಬಟ್ ಕಾಮನ್ ಫ್ಯಾಕ್ಟರ್ ಇದೆ, ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಅದನ್ನು ಫಸ್ಟ್ ಹೇಳಿಬಿಟ್ಟು ವ್ಯತ್ಯಾಸವನ್ನು ಆಮೇಲೆ ಹೇಳ್ತಾರೆ. ತತೋ ಅರ್ವಾಕ್ ಕ್ರಮೇಣ ಹಸಿತಂ. ತತೋ ಅರ್ವಾಕ್ ಅಂದರೆ ಅದರ ಕೆಳಗೆ, ಯೋಗಿ ಜ್ಞಾನದ ಕೆಳಗಿರ್ತಕ್ಕಂಥ ಯೋಗಿಗಳಿದ್ದಾರಲ್ಲ, ಅವರ ಜ್ಞಾನ ಏನಾಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ. ಅಲ್ಲ, ಹಸಿತಂ ಅಂದರೆ ಎರಡು ರೀತಿ, ಕಡಿಮೆ ಇರುತ್ತೆ ಅಂತ ಮೊದಲ ಅರ್ಥ. ಇಲ್ಲಿ ಗರುಡಶೇಷ ರುದ್ರದೇವರ ಜ್ಞಾನಕ್ಕಿಂತ ಇವರು ಷಟ್ಪತ್ನಿಯರ ಜ್ಞಾನ, ಅವ್ರ ಜ್ಞಾನಕ್ಕಿಂತ ಸುಪರ್ಣಿ ಮೊದಲಾದವರ ಜ್ಞಾನ, ಅವ್ರ ಜ್ಞಾನಕ್ಕಿಂತ ಇಂದ್ರಕಾಮರ ಜ್ಞಾನ ಕ್ರಮೇಣ ಕಡಿಮೆ ಇರುತ್ತೆ. ಈ ಹ್ರಾಸ ಮಾಡ ಆನಂದ ಮುಖದಲ್ಲಿ ಹರಸವಾಗುತ್ತೆ, ಹಾಗೆಲ್ಲ ತಿಳ್ಕೋಬಾರದು. ಮತ್ತೆ ಆ ಹ್ರಾಸ ಅಲ್ಲ ಹೇಳ್ತಿರೋದು, ಈಗ ಕಡಿಮೆ ಇದೆ ಅಂತ ಅಷ್ಟೇ ಹೇಳ್ತಿರೋದು. ರುಜುಭ್ಯೋ ಅನ್ಯೇಷಾಂ ಯೋಗಿನಾಂ ಜ್ಞಾನಂ ಈಶಾತ್ ಅನ್ಯತ್ರ ಕ್ರಮೇಣ ಕಿಂಚಿನ್ ಮಾತ್ರ ಹಾಸಯುಕ್ತಂ ಭವತಿ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಅರ್ಥ. ನೇದಂ ಲಕ್ಷಣಂ ಯುಕ್ತಂ ಅನ್ಯೋನ್ಯಂ ರುಜು ಜ್ಞಾನಾಚ ಅವ್ಯಾವೃತ್ತೇ ಇತ್ಯತಃ ಸಾಧಿಚ ತಾತ್ವಿಕೇಭ್ಯೋ ಅನ್ಯತ್ರ. ಹಾಗಿದ್ರೆ ಒಂದು ವಿಷಯ ಮುಗೀತೀಗ. ಅದಕ್ಕೆ ಪ್ರಮಾಣ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಇಲ್ಲಿ ಹೇಳೋದು ಇಲ್ಲಿ ಮುಂದೆ ಹೇಳ್ತಾರೆ, ಮತ್ತೆ ಹೇಳಿಬಿಡ್ತಾರೆ. ಈಶಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜುಯೋಗಿ ಜ್ಞಾನ ನಿಲ್ಲಿಸಿದ್ರು. ನೆಕ್ಸ್ಟ್ ಸ್ಟೆಪ್ ಹೇಳಬೇಕಾದ್ರೆ ಈಶ್ವರಾದನ್ಯತ್ರ ಆಲೋಚನೆ, ಈಶ್ವರಾದರೆ ಎಲ್ಲರಿಗೂ ಕಾಮನ್, ಈಶ್ವರಾದನ್ಯತ್ರ ಆಲೋಚನೆ ಅಪಿ ಸೇರಿಸಿಬಿಡ್ತಾರೆ. ಆಲೋಚನೆ ಅಪಿ ಅಸರ್ವ ವಿಷಯ ತಾತ್ವಿಕ ಯೋಗಿ ಜ್ಞಾನ. ಎಷ್ಟು ಆಲೋಚನೆ ಮಾಡಿದರೂ ಕೂಡ ಏನಾಗೋದಿಲ್ಲ, ಸರ್ವ ವಿಷಯ ಜ್ಞಾನ ಬರೋದಿಲ್ಲ. ಇದು ಅವರ ಲಿಮಿಟೇಷನ್ ಅದು. ಯಾರದು? ತಾತ್ವಿಕ ಯೋಗಿಗಳು. ನೆಕ್ಸ್ಟ್ ಸ್ಟೆಪ್ ಬಂದಾಗ ಇನ್ನು ಮುಂದೆ ಹೋಗ್ತಾ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ. ಏತೇನಾ, ಹಾಗಿದ್ರೆ ಎರಡು ನೀವು ಅರ್ವಾಕ್ರಮೇಣ ಹಸಿತ ಮಂದಿರಿ ಕಾಮನ್ ಆಯ್ತಲ್ಲ ಅಂದರೆ ವ್ಯತ್ಯಾಸ ಇದೆ. ಸಾಧಿಚ ತಾತ್ವಿಕೇಭ್ಯೋ ಅನ್ಯತ್ರ. ತಾತ್ವಿಕ ಯೋಗಿಗಳ ಜ್ಞಾನ ಕೂಡ ಅನಾದಿನೇ, ಆದರೆ ಅತಾತ್ವಿಕ ಯೋಗಿಗಳ ಜ್ಞಾನ ಏನಾಗತ್ತದು? ಸಾಧಿ. ನೈತಾವದೇವ ಲಕ್ಷಣಂ ಕಿಂತು ತಾತ್ವಿಕ ಯೋಗಿ ಜ್ಞಾನಂ ಅನಾದಿ, ಅತಾತ್ವಿಕ ಯೋಗಿ ಜ್ಞಾನಂ ಟು ಸಾಧಿ ಇತ್ಯಪಿ ಗೃಹ್ಯತೆ. ತಾತ್ವಿಕ ಯೋಗಿಗಳ ಜ್ಞಾನ ಅನ್ನೋದೇನಾಗಿದೆ? ಅನಾದಿಕಾಲದಿಂದ ಇದೆ. ಅತಾತ್ವಿಕ ಯೋಗಿಗಳ ಜ್ಞಾನ ಏನಾಗಿದೆ? ಸಾಧಿ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ಏತೇನ ಅನಾದಿತ್ವೇ ಸತಿ ಈಶಾದನ್ಯತ್ರ ಆಲೋಚನೆಯಪಿ ಹ್ರಸಿತಂ ತಾತ್ವಿಕ ಯೋಗಿ ಜ್ಞಾನಂ. ಇದು ಫೈನಲ್ ಡೆಫಿನೇಷನ್. ಇದು ಅಷ್ಟು ಗುರ್ತು ಮಾಡ್ಕೋಬೇಕಾದ್ರೆ ತಾತ್ವಿಕ ಯೋಗಿ ಜ್ಞಾನ ಅಷ್ಟು ಸಪ್ರೇಟ್ ಮಾಡಿಕೊಂಡಾಗ ಅನಾದಿತ್ವೇ ಸತಿ ಒಂದು, ಈಶಾದನ್ಯತ್ರ ಎರಡು, ಆಲೋಚನೆಯಪಿ ಮೂರು, ಹ್ರಸಿತಂ ತಾತ್ವಿಕ ಯೋಗಿ ಜ್ಞಾನ, ಪ್ರತಿಯೊಂದು ಪದಕ್ಕೂ ಕೃತ್ಯ. ಅಷ್ಟು ಹೇಳಿ ಬರೀ ಆಲೋಚನೆ ಸರ್ವ ವಿಷಯ ಅಂತ ಹೇಳಿಬಿಟ್ಟಿದ್ರೆ ಅವ್ರಿಗೆ ಹೋಗ್ತಿತ್ತು, ಆಲೋಚನೆ ಅಸರ್ವ ವಿಷಯ ಅಂತ ಹೇಳಿದರೆ ಅವಾಗ ಇವ್ರಿಗೆ ಜ್ಞಾನ ಬಂತಾಗ ಆಲೋಚನೆ ಅಪಿ ಅಂತೇಳಿ, ಆಗ ತಕ್ಷಣ ಅವರಿಗೆ ಬರುತ್ತೆ ಅಂತ ಅನಾದಿತ್ವ ಸೇರಿಸಿಬಿಟ್ರಾಗ. ಇಷ್ಟರಿಂದ ಯಾರಲ್ಲಿ ಬರಲಿಲ್ಲ, ಈಗ ಕೆಲವರಲ್ಲಿ ಅವ್ಯಾಪ್ತಿ ಬರಲಿಲ್ಲ, ಈಗ ಅತಿವ್ಯಾಪ್ತಿ ಬರಲಿಲ್ಲ, ಆ ರೀತಿಯಾಗಿ ಪರ್ಫೆಕ್ಷನ್ ಕೊಟ್ಟಾಗಾಯ್ತು. ಸಾಧಿತ್ವೇ ಸತಿ ಕಡಿಮೆ ಆಗೋದು ಅಂತ, ಹಸಿತಮ್ ಕಡಿಮೆ 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 ಬಿಡೋದು, ಹಸಿತ ಹ್ರಾಸ ಹ್ರಸಿತ ವೃದ್ಧಿ ವೃದ್ಧ. ಯೋಗಿ ಜ್ಞಾನವಿತ್ತು ಉಭಯೋರ್ ಲಕ್ಷಣಂ ಸೂಚಿತಂ ಭವತಿ. ಯೋಗಿ ಜ್ಞಾನ ಎಂಬುದು ಇಬ್ಬರಿಗೂ ಕಾಮನ್, ಆದರೆ ಸಾಧಿ ಅನಾದಿ ಎಂಬುದು ಮಾತ್ರ ವ್ಯತ್ಯಾಸ. ತತ್ರ ಆದ್ಯೇನ ಅನಾದಿತ್ವೇನ ಅತಾತ್ವಿಕ ಯೋಗಿ ಜ್ಞಾನ ನಿವೃತ್ತಿ. ಮೊದಲು ಅನಾದಿತ್ವ ಅಂತ ಹಾಕಿದ್ದರಿಂದ ಅತಾತ್ವಿಕ ಯೋಗಿ ಜ್ಞಾನ ಬೇರೆಯಾಗಿ ಹೋಯಿತು. ಈಶಾದ ಅನ್ಯತ್ರೇತಿ ಈಶ ವಿಷಯ ಅನಾದಿತ್ವೇ ಸತಿ ಆಲೋಚನೆಯಪಿ ಹಸಿತ ಲಕ್ಷ್ಮಿಯಾದಿ ಜ್ಞಾನ ನಿರಾಸಃ. ಈಶಾದ ಅನ್ಯತ್ರ ಅಂತ ಹೇಳಿದ್ದರಿಂದ ಎಲ್ಲೆಲ್ಲಿ ಈಶಾದ ಅನ್ಯತ್ರ ಅಂತ ಸೇರಿಸ್ತಾರೋ ಅಲ್ಲಿ ಬರೀ ಈಶಾ ತಗೋಬಾರ್ದು. ಯಾರ್ಯಾರು ತಗೋಬೇಕೀಗ? ಬೇರೆಯವರೆಲ್ಲ ತಗೋಬೇಕಾಗ. ಈಶಾದ ಅನ್ಯತ್ರ ಮಹಾಲಕ್ಷ್ಮಿಗೆ ಕಡಿಮೆ ಇತ್ತು ಅಂದಮೇಲೆ ಈಶ್ವರ ದೇವರ ಬಗ್ಗೆ, ಬ್ರಹ್ಮವಾದಿಗಳಿಗೆ ಏನಾಗುತ್ತಾಗ ದೇವ್ರ ಬಗ್ಗೆನೂ ಕಡಿಮೆ, ಪ್ಲಸ್ ಮಹಾಲಕ್ಷ್ಮಿ ಜ್ಞಾನದ ಬಗ್ಗೆ ಕಡಿಮೆ. ಅದೇ ರೀತಿ ಉಳಿದವರಿಗೆಲ್ಲ ಈಶಾತ್ ಅಂತ ಹೇಳಿದಾಗ ಈಶೆ ಶಬ್ದ ಉಪರಕ್ಷಿತವಾಗಿ ಸೋತವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಸೋತವರನ್ನು ಬಿಟ್ಟು ಉಳಿಕಡೆ ತಿಳ್ಕೋಬೇಕೆ ಹೊರತು ಕಡಿಮೆ ತಿಳ್ಕೊಳಕ್ಕೆ ಹೋಗಬಾರ್ದು. ಅದನ್ನು ಸ್ವಾರಸ್ಯವಾಗಿ ತತ್ವಪ್ರತೀಪದಲ್ಲಿ ಬರೀತಾರೆ. ನಾವು ವೇದವ್ಯಾಸರ ಪ್ರಸಂಗ ಅವತಾರ ಪ್ರಸಂಗದಲ್ಲಿ ಗೌತಮರ ಶಾಪದ ಕಥೆ ಗೊತ್ತೆಲ್ಲರಿಗೂ ಕೂಡ. ಶಾಪದ ಕಥೆಯಂತೆ ಆ ಬ್ರಾಹ್ಮಣರೇನು ಗೌತಮರ ಆಶ್ರಮದಲ್ಲಿದ್ದು 12 ವರ್ಷಗಳ ಕಾಲ ಸಾಧನೆ ಮಾಡಿಕೊಂಡಿದ್ರು. ಅವ್ರು ವಾಪಸ್ ಹೋಗಿರಲಿಲ್ಲ. ಅವರು ಹೋಗಬಾರ್ದು ಅಂತ, ಅವರು ಹೋಗಬೇಕು ಅಂತ ಇವರು, ಅವರು ಹೋಗಬಾರ್ದು ಅಂತ ಯಾಕಂತಾರೆ, ಅತಿಥಿ ಪೂಜೆ ಆಗ್ತಾ ಇರಲಿ ಅಂತ ಅವರು, ಇದ್ರೆ ಪುಣ್ಯ ಹೋಗ್ತದೆ ಹೋಗಬೇಕು ಅಂತ ಅವರು. ಪಾಪ ಕೊನೆಗೆ ಇವತ್ತು ನಾಳೆ ಅಂತ ಮುಂದೆ ಹೋಗ್ತಾ ಇದ್ರು. ಆಗೇನಾಯ್ತಲ್ಲ ಸರ್, ಇದರೊಳಗೆ ಕೈಲಾಸದೊಳಗೆ ಗಂಗಾದೇವಿ ಸ್ವಲ್ಪ ಅಹಂಕಾರ ಬಂದಿತ್ತು, ನಾನು ಪಾರ್ವತಿ ಸ್ವಲ್ಪ ಶ್ರೇಷ್ಠ ಅಂತ ಹೇಳಿಬಿಟ್ಟು ತಾತ್ಕಾಲಿಕವಾಗಿ ಗಂಗೆನ ರಿಮೋಟ್ ಮಾಡಿ ಇಳಿಸ್ಬೇಕಾಗಿತ್ತು. ಅಲ್ಲಿಂದ ಗಣೇಶನ ಕಳಿಸ್ಕೊಟ್ರು. ಗಣೇಶ ಒಂದು ಏನು ಮಾಡ್ತಾನಾಗ, ಋಷಿಗಳಿಗೆಲ್ಲ ಮಾಯಾ ಒಂದು ಗೋರು ಸೃಷ್ಟಿ ಮಾಡೋ ಕತೆ ನಮಗೆಲ್ಲ ಗೊತ್ತೈತೆ. ಈಗ ಆ ಮುಟ್ಟಿದ ಥರ ಸತ್ತು ಹೋಗ್ಬಿಡುತ್ತೆ. ಆಮೇಲೆ ಅವರು ಪ್ರಾಯಶ್ಚಿತ್ತ ಆದರೆ ಗೋದಾವರಿ ನದಿ ಬರಬೇಕು, ಈಗ ಹಂಗೆ ಒಂದು ಕವಲ ಹರಿಸ್ರಿ ಅಂತ ಹೇಳ್ತಾರೆ, ಕಥೆಯೆಲ್ಲ ಹೇಳಿಬಿಡ್ತಾರೆ. ಅದೆಲ್ಲ ಮುಗಿದೋಯ್ತು. ಗೌತಮರು ಹಾಗೆ ಮಾಡಿದರು, ಗೋದಾವರಿ ಬಂತು, ಗೋ ಬದುಕಿತ್ತು, ಎಲ್ಲ ಸರಿ ಹೋಯ್ತು. ಆಮೇಲೆ ಧ್ಯಾನಕ್ಕೆ ಕೂತರು ಅವರು, ಯಾಕೆ ಹೀಗಾಯಿತು ಅಂತ ಶುರು ಮಾಡಿದ್ರು. ಆಮೇಲೆ ನಾನು ಹೊಡೆದ ಗೋ ಯಾಕೆ ಸತ್ತಿತ್ತು, ಅದು ಬರ ಜೋರಾಗಿ ಹೀಗೆ ಅಂದಿದ್ದೇನೆ ಯಾಕೆ ಸತ್ತು ಅಂತ ತಪಸ್ ಮಾಡ್ತಾ ಕೂತ್ಕೊಂಡ್ರು. ಆಗೆಲ್ಲ ಕಾಣಿಸ್ತು ಅವರಿಗೆ, ತತ್ವಬ್ರದ್ದು ಬರೀತಾರೆ. ಏನೇನು ಕಾಣಿಸ್ತು ಅಂದರೆ, ಪಾರ್ವತಿ ಪರಮೇಶ್ವರ ಮಾತಾಡ್ಕೊಳ್ಳೋದು ಕಾಣಿಸಲಿಲ್ಲ, ಗಣೇಶನ ಕರೆದು ಹೇಳೋದು ಕಾಣಿಸಲಿಲ್ಲ. ಯಾವುದು ಯಾವುದು ಕಾಣಿಸ್ತೇವೆ ಅಂದರೆ, ಆ ಒಬ್ಬ ಇವರೆಲ್ಲ ಮಾಯಾದ ಸೃಷ್ಟಿ ಮಾಡಿದ್ದು ಮಾತ್ರ ಕಾಣಿಸ್ತೇವೆ ಹೊರತು ಅದೆಲ್ಲ ಕಾಣಿಸಲಿಲ್ಲ. ಸೊ ಮೇಲಿನವ್ರದ್ದು ಯಾವುದು ಗೊತ್ತಾಗೋದಿಲ್ಲ. ಇಲ್ಲವ್ರು ಅದೆಲ್ಲ ಕಣ್ಣಿಗೆ ಕಾಣೋದಾಗಿದ್ದರೆ ಇವರು ಅಷ್ಟು ಜ್ಞಾನ ಇವರಿಗೆ ಇದೆ ಅಂತ ಆಗ್ತಿತ್ತಾವೆ. ಅದೆಲ್ಲ ಅಲ್ಲ, ಅದು ಸರಿ ಆಯ್ತು. ಇವತ್ತು ಯಾವುದೋ ಕೂಡ ಹೈಯರ್ ಪೇಪರ್ ವ್ಯಾಲ್ಯೂ ಮಾಡೋಕ್ಕೆ ಕಡಿಮೆ ಅವ್ರಿಗೆ ಕೊಡೋದಿಲ್ಲ. ಹೈಯರ್ ಎಕ್ಸಾಮಿನೇಷನ್ ವ್ಯಾಲ್ಯೂ ಮಾಡಲಿಕ್ಕೆ ಯಾರಿಗೆ ಕೊಡ್ತಾರೆ? ಕಡಿಮೆ ಅವ್ರಿಗೆ ಕೊಡ್ತಾರೆ, ಹೆಚ್ಚಿನವ್ರಿಗೆ ಕೊಡ್ತಾರೆ, ಅಥವಾ ಅವರಿಗಿಂತ ಕಡಿಮೆ ಅವ್ರಿಗೆ ಕೊಡ್ತಾರೆ ಹೊರತು ಮೇಲಿಂದ ಕೊಡೋದಿಲ್ಲ. ಯಾಕೆ ಅವ್ರಿಗೆ ಜ್ಞಾನ ಇವರಲ್ಲಿ ಇರೋ ಚಾನ್ಸೇ ಇಲ್ಲ. ಅದರಿಂದ ಕೊಡೋ ಎಷ್ಟೋ ಸರ್ತೇನೆ, ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪಾಠ ಮಾಡಿದ್ರೆ ಸೆಕೆಂಡ್ ಇಯರ್ ಪೇಪರ್ ಕೊಡಬಾರದು, ಇವ್ರು ಕೊಟ್ಟು ಎರಡೋ ಮಾಡ್ಕೊಂಡ್ಬಿಡ್ತಾರೆ ಬಿಡಿ. ಅದು ಆ್ಯಕ್ಚುಯರಿ ಏನು ಮಾಡಬಾರ್ದು, ಯಾರು ಸಬ್ಜೆಕ್ಟ್ ಆ್ಯಕ್ಚುಯರಿ ಟೀಚ್ ಮಾಡಿಲ್ಲ ಅವರಿಗೆ ಕೊಡಬಾರ್ದು. ಇವ್ರಿಗೂ ಅಕ್ಸೆಪ್ಟ್ ಮಾಡಬಾರ್ದು. ಯಾವ್ದಾದ್ರು ಕಳಿಸಿದ್ರೆ ಇಲ್ಲ ಇಲ್ಲ ಟೀಚ್ ಮಾಡಿಲ್ಲ ಅಂತ ವ್ಯಾಲ್ಯೂ ವ್ಯಾಲ್ಯೂ ಮಾಡಿದ್ರೆ ವಾಪಸ್ ಕಳಿಸ್ಬೇಕೇ ಹೊರತು ಹೇಗೂ ಕಳಿಸ್ಯಾರ ಮಾಡ್ಬಿಟ್ಟು ದುಡ್ಡು ಬರುತ್ತೆ ಅಂತ ಮಾಡಿಬಿಡಬಾರ್ದು. ಅದ್ರಿಂದ ಯಾರಿಗೆ ಅನ್ಯಾಯ ಆಗ್ತದೆ ಪಾಪ? ಟೂಯರ್ಸ್ಗೆ ಅನ್ಯಾಯ ಆಗೋದು. ಅದು ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅನ್ಯತ್ರ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಪದ. ಎಲ್ಲದರಲ್ಲೂ ಪ್ರತಿಯೊಂದು ಸ್ಟೇಜಲ್ಲೂ ವ್ಯತ್ಯಾಸ ಇದೆ, ಸ್ವರೂಪದಲ್ಲೇ ವ್ಯತ್ಯಾಸ ಇದ್ದ ಮೇಲೆ ಎಷ್ಟಿದ್ರಷ್ಟು ಬಲೂನ್ ಇದೆ. ಎಷ್ಟು ಓದ್ತೀರಿ ನೀವು ಅದನ್ನ? ಎಲ್ಲ ಬಲೂನ್ ಒಂದೇ ರೀತಿ ಓದಕ್ಕೆ ಆಗೋದಿಲ್ಲ. ಜಾಸ್ತಿ ಓದ್ರೆ ಏನಾಗುತ್ತವೋ, ಪಾಠ ದೊಡ್ಡದೋಗ್ಬಿಡುತ್ತೆ. ಕೆಲವು ಹೆಚ್ಚು ಓದಿದ್ರೆ ಕೆಲವು ಕಡಿಮೆ, ಅದು ತಾರತಮ್ಯ ಇದ್ದೇ ಇದೆ. ನೈತಾವದೇವ ಲಕ್ಷಣ ಕಿಂತು ಇಷ್ಟು ಹೇಳಿ ಈಶಾದನ್ಯತ್ರ ಇದೆ. ಈಶ ವಿಷಯ ಅರಾಧಿತ್ವೇ ಸತಿ ಆಲೋಚನೆಯಪಿ ಸಚಿತ ಲಕ್ಷ್ಮಾದಿ ಜ್ಞಾನ ನಿರಾಸ ರುಜುಜ್ಞಾನ ನಿರಾಸಾರ್ಥಂ ಆಲೋಚನೆಯಪಿ ಇತಿ. ಎಷ್ಟು ಆಲೋಚನೆ ಮಾಡಿದ್ರೆ ತಿಳಿದಿಲ್ಲ ಅಂತ ಹೇಳಿದ್ರಿಂದ, ರುಜುಜ್ಞಾನ ಆಲೋಚನೆ ಮಾಡಿ ತಿಳಿಯುತ್ತೆ ಅಂತ ಹೇಳಿದ್ರಿಂದ ಸರಿ ಹೋಯ್ತು. ಪ್ರಸಿತಮಿತ್ಯನೇನೈವ ಈಶಜ್ಞಾನ ವಿದಾಸ. ಅದಕ್ಕೆ ಇನ್ನೊಂದು ಭಾಗವತದಲ್ಲಿ ಬರುತ್ತೆ. ಬರೋ ಸ್ವಾಯಿಭೋಮನು ಕೇಳಿಕೊಂಡ್ರು, ಭೂಮಿ ಉಳುಗೋಗ್ಬಿಟ್ಟಿದೆ ಪ್ರಯೋಜಕದೊಳಗೆ, ನಾವು ಸಂತತಿ ಪಡಿ ಅಂತ ಹೇಳ್ತೀರಿ, ನಾವು ಪಡೆದ್ರೆ ಮಕ್ಕಳು ಇಲ್ಲಿ ವಾಸ ಮಾಡಬೇಕು ಅಂತ ಕೇಳಿದರು. ತಕ್ಷಣ ಬ್ರಹ್ಮದೇವರ ಧ್ಯಾನಕ್ಕೆ ಕೂತರು. ಅವ್ರ ಭೂಮಿಯಿಂದ ವರಾಹ ಮರಿ ಬಂತು, ಸಣ್ಣ ವರಾಹ ಬಂತು. ತಕ್ಷಣ ಏನು ಅಂತ ಯೋಚನೆ ಮಾಡಿದರು, ಗೊತ್ತಾಗಲಿಲ್ಲ. ತಕ್ಷಣ ತಿಳ್ಕೊಂಡ್ಬಿಟ್ರು, ನನಗೆ ಗೊತ್ತಾಗಲಿಲ್ಲ ಅಂದಮೇಲೆ ಏನಾಗಿರ್ಬೇಕಿದು? ಲಕ್ಷ್ಮೀನಾರಾಯಣ ಇಬ್ಬರು ಬೇರೆ ಬಗ್ಗೆ ನನಗೆ ಗೊತ್ತಾಗ್ತದೆ, ಇವರಲ್ಲಿ ಒಬ್ಬರಾಗಿರ್ಬೇಕು ಅಂದ್ಕೊಂಡ್ರು. ಇವ್ರಿಗೆ ನಾರಾಯಣ ಅಂತ ಕನ್ಫರ್ಮ್ ಮಾಡ್ಕೊಂಡ್ರೆ ಅದಕ್ಕೆ ಪುರುಷರಾದ್ರಿಂದ ಏನಾಗಿರ್ಬೇಕಿತ್ತ? ನಾರಾಯಣ ಆಗಿರ್ಬೇಕು. ಸಿಂಪಲ್ ಲಾಜಿಕ್. ಅವ್ರಿಗೆ ಗೊತ್ತಾಗಲಿಲ್ಲ ಅಂದಮೇಲೆ ಏನು ವಿಷಯ ಅದು? ದೇವಋಷಿ ಆಗಿರಲೇಬೇಕು. ಎಷ್ಟು ಸಿಂಪಲ್, ಇದು ಓದೋರಿಗೆ ಅರ್ಥ ಆಗುತ್ತೆ. ಈಶಾದ ಅನ್ಯತ್ರ, ಇಲ್ಲ ಬ್ರಹ್ಮದೇವರ ಜ್ಞಾನ ಸ್ಪಷ್ಟ ಯಾರದು ಗೊತ್ತಾಗ್ಬಿಡ್ತಿತ್ತು, ಗೊತ್ತಾಗದೆ ಹೋಗಿದ್ದರಿಂದಾನೆ ದೇವ್ರ ವಿಷಯ ಅಂತ ಪ್ರೂವ್ ಆಯಿತು. ಕಲಿಸಿತ ಬಿತ್ತರೇನೈವ ಈಶ ಜ್ಞಾನ ವಿದಾಸ ದ್ವಿತೀಯ ಸಾ ತಪ್ಪಾಗಿದೆ, ಸಾಧಿ ಮುಂದೆ ತಪ್ಪು ಪ್ರಿಂಟ್ ಆಗಿದೆ. ಸಾಧಿತ್ವ ಗ್ರಹಣಂ ರುಜುತಾತ್ವಿಕ ಜ್ಞಾನ ವಿರುತ್ತರ್ಥಂ. ಸಾಧಿ ಅಂತ ಹೇಳಿದ್ದರಿಂದ ಏನಾಯಿತು? ರುಜು ವಿಜ್ಞಾನ ಅನಾದಿ ಆದ್ದರಿಂದ, ತಾತ್ವಿಕ ವಿಜ್ಞಾನ ಅನಾದಿ ಆದ್ದರಿಂದ ಅತಾತ್ವಿಕ ಜ್ಞಾನ ಏನಾಗಿದೆ? ಸಾಧಿಯಾಗಿದೆ. ಕಿಂಚಿನ್ ಮಾತ್ರ ಹಾಸಯುಕ್ತಮಿತ್ತಿ ಅಯೋಗಿ ಜ್ಞಾನ ನಿರಾಸ. ಕಿಂಚಿನ್ ಮಾತ್ರ ಹಾಸಯುಕ್ತಂ, ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರಿಂದ ಅಯೋಗಿ ಜ್ಞಾನ ಬೇರೆ ಆಯಿತು. ಅಯೋಗಿ ಜ್ಞಾನದ ಏನಾಗಿರುತ್ತೆ? ಸ್ವಲ್ಪ ಕಡಿಮೆ ಅಲ್ಲ, ಇರೋದೇ ಕಡಿಮೆ. ಅದು ಸ್ವಲ್ಪ ಕಡಿಮೆ ಅನ್ನಬಾರದು. ಎಷ್ಟದು? ಯೋಗಿಗಳ ಜ್ಞಾನ ಇರೋದೇ ಭಾರಿ ಕಡಿಮೆ ಆದ್ದರಿಂದ ಕಂಪೇರ್ ಮಾಡೋಕೆ ಹೋಗಬಾರದು. ಈಶಾದನ್ಯತ್ರ ಇದೆ ತತ್ ಸಂಭವಾರ್ಥಂ. ಈಶಾದನ್ಯತ್ರ ಅಂತ ಯಾವುದು ಕಾಮನ್ ಫ್ಯಾಕ್ಟರ್ ಮಾಡ್ತಿದ್ದಾರೆ. ಈಶಾದನ್ಯತ್ರ ಅಂತ ಹೇಳಿದ ಮೇಲೆ ಉಳಿದ ಪ್ರಶ್ನೆ ಬರೋದು, ಇದು ಪ್ರಶ್ನೆನೇ ಬರೋದಿಲ್ಲ. ಹಸಿತತ್ವಾದಿ ಗ್ರಹಣೇನೈವ ಈಶಾದಿ ಜ್ಞಾನೇ ಅಪ್ರಸಂಗ. ಹಸಿತತ್ವಾದಿ ಹೇಳಿದ ಮೇಲೆ ದೇವರ ವಿಷಯ ಹೇಳ್ತಾರೋ ಅಂತ ಕೇಳೋದಕ್ಕೆ ಹೋಗಬಾರದು. ಅದಕ್ಕೆ ದೇವರದ್ದು ಎಂಥ ಜ್ಞಾನ ಅದು? ಸದಾ ಪೂರ್ಣ ಜ್ಞಾನ ಅದು. ಅಯೋಗಿ ಜ್ಞಾನಂ ಕಿಂ, ಈಶ್ವರಾದಿ ಜ್ಞಾನವಾದ ಅನಾದಿ ನಿತ್ಯಮೇವ ಸತ್ ಇಂದ್ರಿಯ ಸನ್ನಿಕರ್ಷಾತ್ ಅನಾದಿನ ಅಭಿವ್ಯಜ್ಯತೆ ಉತ ಸಾಧಿ ವಿನಾಶಿ ಚ ಇತಿ ತತ್ರಹ. ಇದಕ್ಕೆ ಅವತಾರಿಕ ಸಿಂಪಲ್ ಇಷ್ಟೇ. ಏನಂದರೆ, ಏನೇನು ಜ್ಞಾನ ಮುಗೀತು ಈಗ ಯೋಗಿ ಜ್ಞಾನದಲ್ಲಿ? ಪುತ್ರರಿಗೆ ಯೋಗಿ ಜ್ಞಾನಗಳು ಮೂರು. ಯಾವ್ಯಾವುದು? ಯುಜಯೋಗಿಗಳು, ತಾತ್ವಿಕ ಯೋಗಿಗಳು, ಅಂತ ಮುಗಿದೋಯ್ತು. ಈಗ ಜ್ಞಾನ ಒಟ್ಟು ಎಷ್ಟು ಹೇಳಿದ್ರು? ಕೇವಲ ಪ್ರಮಾಣದ ಎಷ್ಟು ವಿಧ ಹೇಳಿದ್ರು? ಕೇವಲ ಪ್ರಮಾಣದ ಎಷ್ಟು ಹೇಳಿದ್ರು? ನಾಲ್ಕು. ಅದು ಯಾವ್ಯಾವ್ದಾಯ್ತು ಅದರಲ್ಲಿ? ಈಗ ಈಶ ಆಯಿತು, ಲಕ್ಷ್ಮೀ ಆಯಿತು, ಯೋಗಿ ಆಯಿತು. ಉಳಿದಿದ್ದು ಯಾವುದೀಗ? ಅಯೋಗ್ಯ ಅದನ್ನ ಹೇಳ್ತಾ ಅಯೋಗ್ಯ ಜ್ಞಾನ ಉತ್ಪತ್ತಿ ವಿನಾಶವತ್. ಅಯೋಗ್ಯ ಜ್ಞಾನಕ್ಕೆ ಎರಡಿದೆ, ಉತ್ಪತ್ತಿ ಇರೋದು ವಿನಾಶನೂ ಇದೆ. ಎಲ್ಲ ಓದಿ ಅರ್ಥ ಆಯ್ತು, ಎಲ್ಲ ಬರ್ತಾ ಹೋಯ್ತು, ಕೊನೆಗೆ ಓದ್ತಾನೆ, ಓದಿದ್ದು ಬಂತು ಮತ್ತಿದ್ದು ಆಯ್ತು ಕೊನೆಗೆ. ಆದ್ರಿಂದ ಇವ್ರಿಗೆ ಏನಾಯ್ತು, ಬರುತ್ತೆ ಅವ್ರಿಗೆ ಹೋಗೋದಿಲ್ಲ, ಅವ್ರಿಗೆ ಬರೋದಿಲ್ಲ ಹೋಗೋದಿಲ್ಲ ಎರಡು. ಇವರಿಗೆ ಬರುತ್ತೆ ಆದ್ರೆ ಹೋಗೋದಿಲ್ಲ, ಇವರಿಗೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಯಾವ ಗುಂಪಿನವರು ಇವರು? ಅಯೋಗಿಗಳು. ಆ ಋಷಿಗಳಲ್ಲೇ ದೊಡ್ಡ ದೊಡ್ಡ ಚಿಕ್ಕ ಋಷಿಗಳು ಇರೋದು, ಎರಡು ಇದ್ದಾರೆ ಅದರಲ್ಲೂ ಕೂಡ. ದೊಡ್ಡ ದೊಡ್ಡ ಋಷಿಗಳು ಬರೋದಿಲ್ಲ, ಚಿಕ್ಕ ಚಿಕ್ಕ ಋಷಿಗಳು ಬರ್ತಾರೆ ಅಷ್ಟೇ. ಅಯೋಗಿ ಜ್ಞಾನೇ ಅಯೋಗಿ ಜ್ಞಾನಂಕಿ ಈಶ್ವರಾದಿ ಜ್ಞಾನವತ್ ಅನಾದಿ ನಿತ್ಯಮೇವ ಸತ್ ಇಂದ್ರಿಯ ಸನ್ನಿಕರ್ಷಾದಿನ ಅಭಿವ್ಯಜ್ಯತೆ ಉತ ಸಾಧಿ ವಿನಾಶಿ ಚ ಇತಿ ತತ್ರಾಹ. ಅಯೋಗಿ ಜ್ಞಾನ ಉತ್ಪತ್ತಿ ವಿನಾಶವತ್ ತಶ ಲಕ್ಷಣ ಮಾಹ. ಅಯೋಗಿ ಜ್ಞಾನಕ್ಕೆ ಮೊದಲನೇ ದೊಡ್ಡ ಲಕ್ಷಣ, ಉತ್ಪತ್ತಿನೂ ಇದೆ ವಿನಾಶನೂ ಇದೆ. ಅಲ್ಪಂ ಈಶಾದನ್ನೇ ಆ ಥರ ಸೇರಿಸ್ಬೇಕು ಇದಕ್ಕೆ ಅಂತ ಕೇಳಿದರೆ ಅಂಡರ್ಸ್ಟುಡ್ ಅದು. ಮತ್ತೆ ಕಾಮನ್ ಫ್ಯಾಕ್ಟ್ರಿ ಯಾವಾಗಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಸೇರಿಸಬಾರ್ದು ಅಂದರೆ ಕಣ್ಣಿಗೆ ಕಾಣೋ ವಿಷಯದಲ್ಲಿ ಸರಿಯಾಗಿ ಕಾಣೋದಿಲ್ಲ, ಈಶಾದನ್ನೇ ಹತ್ರ ಇನ್ನೇನು ಹೇಳಬೇಕು ಅವರಿಗೆ. ಓದ್ತಾನೆ ಕಣ್ಣಿಗೆ ಕಾಣೋ ವಿಷಯನೇ ಅಸ್ಪಷ್ಟ ಆದಮೇಲೆ ಶುಕ್ತಿ ನೋಡಿ ರಜಿತ ಅಂತ ತಿಳ್ಕೊಂಡ ಮನುಷ್ಯನಿಗೆ, ಶುಕ್ತಿ ನೋಡಿ ರಜಿತ ಅಂತ ತಿಳ್ಕೊಳ್ತಾನೆ, ರಜ್ಜು ನೋಡಿ ಸರ್ಪ ಅಂತ ತಿಳ್ಕೊತಾನೆ, ಇವನಿಗೆ ದೇವ್ರ ಬಗ್ಗೆ ದೇವರಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಅಂತ ಮನುಷ್ಯ. ಆದ್ದರಿಂದ ಇವ್ರಿಗೆ ಕಂಪೇರ್ ಮಾಡೋಕೆ ಹೋಗಬಾರದು. ಅಲ್ಪಂ ಜ್ಞಾನದ ಒಟ್ಟು ವೆರೈಟಿ ಎಷ್ಟೇ ಇರೋದು ಜ್ಞಾನದ ದೇವ್ರದು, ಅಲ್ಪಂ ತೊಟ್ಟಿಯಲ್ಲಿ ನೀರು ಎಷ್ಟೇ ಇರುತ್ತೆ, ಸ್ವಲ್ಪ ಜನಕ್ಕೆ ಕಷ್ಟ, ಆಮೇಲೆ ಖಾಲಿ ಆಗಿಬಿಡುತ್ತೆ. ಅದು ಬಾವಿ ಸ್ವಲ್ಪ ಬೆಟರ್ ಅದಕ್ಕಿಂತ, ಅದು ಕೂಡ ದೊಡ್ಡ ದೊಡ್ಡ ಬಾವಿ ಇನ್ನು ಸರೋವರ ಇನ್ನೂ ಶ್ರೇಷ್ಠ. ಆ ನದಿಗಳಾದರೆ ಭಾರಿ ಶ್ರೇಷ್ಠ, ಸಮುದ್ರ ಆದರೆ ಭಾರಿ ಶ್ರೇಷ್ಠ. ಅವ್ರ ಜ್ಞಾನ ಅಂಥ ಜ್ಞಾನ ಅವ್ರದ್ದೆಲ್ಲ ಕೂಡ, ಇವ್ರದ್ದೆಲ್ಲ ಭಾಳ ಲಿಮಿಟೆಡ್ ಜ್ಞಾನ. ಆದ್ದರಿಂದ ಅಲ್ಪಂ ಈಶಾದನ್ಯತ್ರ ಅಲ್ಪ ವಿಷಯಂ, ದೇವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಗೊತ್ತಿದ್ದು ಎಲ್ಲೋ ಪಾಯಿಂಟ್ ನಾಟ್ ನಾಟ್ ಎಷ್ಟೋ ನಾಟ್ಗಳು ಮುಂಚೂರು. ಬೇರೆ ಕಡೆ ಕೂಡ ಎಷ್ಟಿರುತ್ತೆ? ಇಲ್ಲೂ ಅಷ್ಟೇನೆ, ಭಾರಿ ಕಡಿಮೆ ಗೊತ್ತಿರುತ್ತೆ. ಸಾಧಿ ಕೇವಲ ಜ್ಞಾನ ವಿಭಾಗ ಸರ್ವಂಚ ಉತ್ಪತ್ತಿವತ್ ಕೇವಲಂ ತ್ರಿವಿಧಂ ಪ್ರತ್ಯಕ್ಷಜಂ ಅನುಮಾನಜಂ ಆಗಮಜಂ ಇತಿ. ಪ್ರತ್ಯಕ್ಷಾದಿ ನಾವು ಅವಾಂತರ ಭೇದೇನ ಪುನರ್ಭಿದ್ಯತೆ. ಅದೊಂದು ಪ್ರಶ್ನೆ ಹಾಕ್ಕೊಂಡ್ರು, ನೀವು ಹುಟ್ಟುತ್ತೆ ಹುಟ್ಟುತ್ತೆ ಅಂದ್ರಲ್ಲ, ಯಾವುದರಿಂದ ಹುಟ್ಟುತ್ತೆ ಅಂತ ಪ್ರಶ್ನೆ. ಇಲ್ಲದ ಜ್ಞಾನ ಹುಟ್ಟುತ್ತೆ, ಯೋಗದಿಂದ ಬರುತ್ತೆ ಹೇಳಿದ್ರಲ್ಲ, ಯಾವುದರಿಂದ ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ. ಈ ಮೂರು ಪ್ರಮಾಣದಿಂದ ಏನಾಗಬೇಕದು? ಜ್ಞಾನ ಹುಟ್ಟಬೇಕು. ಇವತ್ತು ಕುರುಡ ಪಾಪ ಎಷ್ಟು ಮಿಸ್ ಮಾಡ್ಕೊಂಡ್ಬಿಡ್ತಾನೆ ಅವನೀಗ, ರೂಪಜ್ಞಾನ ಹುಟ್ಟೋ ಚಾನ್ಸ್ ಕೂಡ ಅವನಿಗಿಲ್ಲ. ಅಥವಾ ಕಣ್ಣು ಹೋಯ್ತು ಮತ್ತು ಹೊಸ ಜ್ಞಾನ, ಇದು ನಾನು ನೆನೆಸ್ಕೋಬೇಕು, ಹೊಸ ಜ್ಞಾನ ಬರೋದಿಲ್ಲ ಅವನಿಗೆ. ಒಂದು ಕಣ್ಣು ಮಿಸ್ ಆದ್ರೆ ಎಷ್ಟು ಜ್ಞಾನ ಮೈನಸ್ ಆಯ್ತು ಅವನಿಗೀಗ, ಒಂದು ಕಿವಿ ಮಿಸ್ ಆದರೆ ಎಷ್ಟು ಜ್ಞಾನ ಮೈನಸ್ ಆಯ್ತು ನೋಡಿ. ಅದೇ ರೀತಿಯೇ ಆಮೇಲೆ ಅನುಮಾನ, ಬುದ್ಧಿ ಇಲ್ಲ, ಯುಕ್ತಿ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಬುದ್ಧಿ ಒಳ್ಳೊಳ್ಳೆ ಯುಕ್ತಿ ಮಾಡೋಕ್ಕೆ ಏನಾಗಿರ್ಬೇಕು ಅವನು? ಬುದ್ಧಿವಂತನಾಗಿರ್ಬೇಕು. ಸೊ ಬುದ್ಧಿ ಇಲ್ಲ ಅಂದರೆ ಅನುಮಾನ ಜ್ಞಾನ ಹೋಯ್ತು ಅವನಿಗೆ. ಇನ್ನು ತಿಳುವಳಿಕೆ ಇಲ್ಲ, ಶಾಸ್ತ್ರ ಯಾವ ಶಬ್ದನೇ ಬರೋದಿಲ್ಲ, ಆಗಮಜ ಜ್ಞಾನ ಹೊರಟೋಯ್ತು. ದೇರ್ಫೋರ್ ಇಂದ್ರಿಯ ಸರಿಯಾಗಿಟ್ಟುಕೊಳ್ಳೋದ್ರೆ ಏನು ಗೊತ್ತಾ ಅರ್ಥ? ಜ್ಞಾನಕ್ಕೊಂದು ಆಸರೆ ಯಾವಾಗಲೂ ಓಪನ್ ಮಾಡಿಕೊಳ್ಳು. ಸೋರ್ಸ್ ಆಫ್ ಇನ್ಕಮ್ ಹೇಗೆ ಉಪಯೋಗಿಸ್ತೇವೋ, ಸೋರ್ಸ್ ಆಫ್ ಜ್ಞಾನ ಉಳಿಸ್ಕೊಂಡಾಗಲೇ. ಒಂದು ಸೈಟ್ ಮಾರಿಬಿಟ್ರೆ ಏನಾಯ್ತು ಅಲ್ಲಿಗೆ? ಒಂದು ಅಸೆಟ್ ಹೋಯ್ತು ಅವನಿಗೆ. ಸೊ ಒಂದು ಕಣ್ಣುಗಣ್ಣು ಕಳ್ಕೊಂಡ್ರೆ ಏನಾಯ್ತು ಅಲ್ಲಿಗೆ? ಜ್ಞಾನ ಸೋರ್ಸೇ ಹೋಯ್ತು ಅಲ್ಲಿ. ಅದಕ್ಕೆ ಸರಿಯಾಗಿಟ್ಕೋಬೇಕು. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರೋದಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ ಅಂತ ಹೇಳ್ತಾರಲ್ಲ, ಹಾಗೆ ಜ್ಞಾನದ ಏನು ಮಾಡ್ತೇವೆ? ಕಣ್ಣಿದೆ ಏನೋ ನೋಡ್ತಾ ಹೋಗಿ, ಎಂಥ ಜ್ಞಾನ ಸಂಪಾದನೆ ಮಾಡ್ಬೋದಾಗಿತ್ತು, ಕಳ್ಕೊಂಡ್ಬಿಟ್ಟ. ಕಿವಿಯ ಕಾಲಿನಿಂದ ಎಷ್ಟು ಒಳ್ಳೆ ಸಾಧನೆ ಮಾಡಿ ಕಳ್ಕೊಂಡ್ಬಿಟ್ಟ. ಅದಕ್ಕೆ ಆಗಬಾರದು. ಅನುಮಾನ ಜಂ ಬುದ್ಧಿ ಸರಿಯಾಗಿ ಯಾಕೆ ಸರಿಯಾಗಿ ಇಟ್ಕೋಬೇಕು? ಯುಕ್ತಿ ಮಾಡೋ ಅವಕಾಶನೇ ಕಳ್ಕೊಂಡ್ಬಿಡ್ತಾನೆ ಅವನು, ಯುಕ್ತಿನೇ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಬುದ್ಧಿ ಯಾವಾಗಲೂ ಸರಿ ಇರಬೇಕು. ಧಿಯೋ ಯೋನ ಪ್ರಚೋದಯಾತ್, ಗಾಯತ್ರಿ ಮಂತ್ರಾದಿಗಳಿಂದ ಬುದ್ಧಿ ಆಕ್ಟಿವೇಟ್ ಆಗ್ತಿದ್ರೆ ಒಳ್ಳೆ ಯುಕ್ತಿ ಮಾಡೋಕ್ಕೆ ಬರುತ್ತೆ ಅವನು. ಆಗಮ ಜಂ ಸಚ್ಚಾಸ್ತ್ರನ ಕೇಳ್ತವ್ರು ಏನಾಗುತ್ತಾಗ? ಸಚ್ಚಾಸ್ತ್ರ ಕೇಳ್ತಾ ಇದ್ರೆ ಕೇಳಿ ಕೇಳಿ ಜ್ಞಾನ ಜಾಸ್ತಿ ಆಗುತ್ತೆ. ಈ ಮೂರು ಸೋರ್ಸಸ್, ಪ್ರತ್ಯಕ್ಷದಿಂದ ಈ ಭೌತಿಕ ಜ್ಞಾನ ಬರುತ್ತೆ, ಆಗಮದಿಂದ ಅತೀಂದ್ರಿಯ ಜ್ಞಾನ ಬರುತ್ತೆ. ಬರೀ ಯಾರು ಆಗಮ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಏನಾಗುತ್ತೆ ಅವರಿಗೆ? ಉದಾಹರಣೆಗೆ ಕನ್ನಡ ಬರೋದಿಲ್ಲ ಅವರಿಗೆ, ದೊಡ್ಡ ಲಾಸು. ಹರಿದಾಸ ಸಾಹಿತ್ಯನೇ ಕಳ್ಕೊಂಡ್ಬಿಡ್ತಾರೆ. ಕನ್ನಡ ಬರದೇ ಹೋಗಿದ್ದಕ್ಕೆ ಏನಾಯ್ತು ಅವರಿಗೆ? ದಾಸ ಸಾಹಿತ್ಯ ಗಾನ್. ಸಂಸ್ಕೃತ ಬರದೇ ಹೋದರೆ ವ್ಯಾಸ ಸಾಹಿತ್ಯ ಜ್ಞಾನ. ಎರಡು ಬರದೇ ಹೋದರೆ ಎರಡು ಗಾನ್. ಇವನೇ ಗಾನ್ ಅಲ್ಲಿ 190 ಅಂಥವ್ರು ಇದ್ದಾರೆ. ಹೌದಲ್ಲ, ವ್ಯಾಸ ಸಾಹಿತ್ಯ ಸಂಸ್ಕೃತ ಬರೋದಿಲ್ಲ, ಅದರಿಂದ ಕನ್ನಡ ಬರದೇ ಇದಿಲ್ಲ. ಎಷ್ಟು ಕಷ್ಟ ಆಗುತ್ತಾಗ. ಕನ್ನಡ ಎಲ್ಲ ಎಷ್ಟೋ ಭಾಷೆ ಬರದೇ ಹೋದರೆ ಪರವಾಗಿಲ್ಲ, ಆದರೆ ಕನ್ನಡದಿಂದ ಎಷ್ಟು ನಮಗೆ ಉಪಯೋಗ ಇದೆ ನೋಡಿ. ಹರಿದಾಸ ಸಾಹಿತ್ಯ ಅಂತ ಹೇಳಿದರೆ ಇಂಡೈರೆಕ್ಟ್ಲಿ ಅದೇನದು ಮತ್ತು ಸಿದ್ಧಾಂತದ ರೂಪಾಂತರ ಇದೆ, ಎಷ್ಟು ಒಳ್ಳೆ ಚಾನ್ಸ್ ಸಿಗುತ್ತೆ. ಅದು ಇಟ್ಕೊಂಡಿರ್ಬೇಕು ಯಾವಾಗ ಕನ್ನಡ ಯಾತಕ್ಕಾರ ಹೇಳಬೇಕು. ಕಲೀಲಿಕ್ಕೆ ಬರದೇ ಇದ್ದವ್ರಿಗೆ ಕಲಿಸ್ಬೇಕು ಆದಷ್ಟು ಬೇಗ. ಇದ್ರ ಏನಾಗುತ್ತದೋ, ಮುಂದೊಂದು ಪೂರ್ತಿನೇ ಕಳ್ಕೊಳ್ಳೋ ದೊಡ್ಡ ನಷ್ಟ ಬರಬಾರ್ದು, ಅವಕಾಶ ಸಿಗಬಾರ್ದು. ಈಶಾದನ್ಯತ್ರ ಅಲ್ಪ ವಿಷಯಂ ಸರ್ವಂಚ ಈಶಾದನ್ಯತ್ರ ಎಷ್ಟಿರುತ್ತೆ ಅವರಿಗೆ? ಭಾರಿ ಕಡಿಮೆ ಜ್ಞಾನ. ಅಲ್ಪಂ ಶಬ್ದಕ್ಕೆ ಈಶಾದನ್ಯತ್ರ ಅಲ್ಪಂ ಅಂತ ಅರ್ಥ. ಪ್ರತ್ಯಕ್ಷಾದೀನಾಂ ಅವಾಂತರ ಭೇದೇನ ಪುನರ್ಭಿದ್ಯತೆ ಐತಿ. ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಇವೆಲ್ಲ ಏನು ಮೂರು ಕೂಡ? ಇವು ಅನುಪ್ರಮಾಣಗಳು. ಅನುಪ್ರಮಾಣಗಳು ಅನುಪ್ರಮಾಣಗಳಿಂದ ನಮಗೆ ಅನು ಅಂದ್ರೆ ಏನು? ಜ್ಞಾನ ಸಾಧನ ಮಾಡಿಕೊಡುವು ಅಂತ ಅರ್ಥ. ಜ್ಞಾನ ವೃದ್ಧಿ ಆಗುತ್ತೆ ಏನೇ ಅರ್ಥ? ಈ ಮೂರರಿಂದ ವೃದ್ಧಿ ಆಗುತ್ತೆ ಅಂತ ಅರ್ಥ. ಪುಸ್ತಕ ಒಂದು ಪುಸ್ತಕ ಇಲ್ಲ ಮನೆಯೊಳಗೆ ಬೇಕಾದ ಪುಸ್ತಕ, ಅಷ್ಟು ಜ್ಞಾನ ಬರಲಿಲ್ಲ ಅವನಿಗೀಗ. ವಾಯುಸ್ಥಿತಿ ಓದಬೇಕಾಯ್ತು ಪುಸ್ತಕ ಇಲ್ಲ, ಆ ಜ್ಞಾನ ಇಲ್ಲ, ಬಂತು ಪುಸ್ತಕ ಜ್ಞಾನ ಬಂದೆ. ಸೊ ಆಗಮ ಅಜಮ್ ಅದು ಹಿಡಿತಾ. ಇದು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಗ್ರಂಥ ಇಟ್ಕೊಳ್ಳೋದು ಏನರ್ಥ? ಸೋರ್ಸ್ ಆಫ್ ನಾಲೆಡ್ಜ್ ಇದೆ ಅಂತ ಅರ್ಥ. ಅಲ್ಲಿ ಸೋರ್ಸ್ ಆಫ್ ಇಟ್ಕೊಂಡಿದ್ದೀವಿ ನಾವು, ಯಾವ್ದಾದ್ರು ಪ್ರಸಂಗವನ್ನು ಏನು ಮಾಡೋಕ್ಕೆ ಬರುತ್ತೆ? ಈಗ ಓಪನ್ ಮಾಡೋಕೆ ಬರುತ್ತೆ. ಅದನ್ನು ಗ್ಯಾಸ್ ಆಗೋದ್ರೆ ಒದ್ದಾಡ್ತಿರ್ತಾರೆ, ಗ್ಯಾಸ್ ಆಯಿತು ಗ್ಯಾಸ್ ಆಯಿತು ಅಂತ. ಪುಸ್ತಕ ಹೋದ್ರೆ ಓಡಾಡೋದಲ್ಲಿ ಅದಕ್ಕೆ ಪುಸ್ತಕ ಎಷ್ಟು ಉಪಯೋಗ ಇದೆ ಗೊತ್ತಿಲ್ಲ. ಪುಸ್ತಕದಿಂದ ಪುಸ್ತಕ ಹೋಯಿತು ಅಂದರೆ ಸೋರ್ಸ್ ಆಫ್ ನಾಲೆಡ್ಜ್ ಹೋಯ್ತು ಅವನಿಗೆ. ಪಾಪ ಈಗ ಎಷ್ಟು ಅನ್ಯಾಯ. ಪುಸ್ತಕ ಪ್ರೊಟೆಕ್ಟ್ ಮಾಡಿದ್ರೆ ಏನು ಮಾಡಿದಾಗಾಯ್ತು ಅವನೀಗ? ಪ್ರೊಟೆಕ್ಟ್ ಮಾಡಿದ್ದಾರೆ. ಮುಂದೆ ಯಾರು ಓದಿದ್ರೆ ಏನು ಮಾಡ್ಬೇಕು ಅದನ್ನ? ಕಳ್ಳ ಕೂಡ ತೊಗೊಂಡವ್ರು ಏನು ಮಾಡ್ಬೇಕು ಅದನ್ನ? ಇಲ್ಲ ತಾನಾರೋದಕ್ಕೂ ಓದೋರಿಗೆ ಬರಬೇಕಷ್ಟು, ಬೇರೆಯವ್ರು ತೊಗೊಳೋದಿಲ್ಲ ಅದು. ಸೊ ಜ್ಞಾನ ಅಂಬದು ಏನಾಯ್ತು ಕೊನೆಗೆ? ಅದು ಯಾವಾಗಲೂ ಉಳ್ಕೊಂಡ್ಬಿಡುತ್ತೆ. ಆಗ ಮಜ ಎಂಬ ಪದ ಭಾಳ ಮುಖ್ಯ. ಗ್ರಂಥ ಸಂರಕ್ಷಣೆ ಅನ್ನೋದು ಜೀವನದಲ್ಲಿ ಜ್ಞಾನ ಸಂರಕ್ಷಣೆಗೆ ಇನ್ನೊಂದು ಹೆಸರು. ಅಲ್ಲಿಗೆ ಬಂದಿದೆ, ಅಲ್ಲಿಗೆ ಇರಲಿ. ಈಗ ಅನುಪ್ರಮಾಣಕ್ಕೆ ಬಂತು. ಕೇವಲ ಪ್ರಮಾಣ ಪೂರ್ತಿ ಮುಗಿದಂತೆ ಆಯಿತು. ಕೇವಲ ಪ್ರಮಾಣ ಯಾವುದರಲ್ಲಿ ಬಂತಿದೋ? ಪ್ರಮಾಣದ ಒಂದು ಭಾಗ. ಆದರೆ ಎಷ್ಟಿದೆ? ನಾಲ್ಕು ಭಾಗ ಇದೆ. ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ. ಯೋಗಿ ಜ್ಞಾನದಲ್ಲಿ ಎಷ್ಟಿದೆ? ಮೂರು ವಿಧ ಮತ್ತೆ ಇದೆ. ಆಮೇಲೆ ಅಯೋಗಿಗಳು, ಅಯೋಗಿಗಳ ಬಗ್ಗೆ ಇಲ್ಲಿ ಹೇಳಿದ ಮುಂದೆ ಹೇಳ್ತಾರೆ. ಅಯೋಗಿಗಳು ಮತ್ತೆ ಮೂರು ವಿಧ ಪ್ರಮಾಣ ಪದ್ಧತಿಯನ್ನು ಹೇಳ್ತಾರೆ. ಏನಂತ? ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. ಸಾಮಾನ್ಯ ಜೀವರೆಲ್ಲ ಮೂರು ವಿಧಾರೆ: ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ. ಸಾತ್ವಿಕರ ಜ್ಞಾನ ಹೇಗಿರ್ತದೆ ಅಂತ ಕೇಳಿದರೆ, ಒಂದು, ಅವರು ಕಡಿಮೆ ತಿಳ್ಕೊತಾರೆ, ತಪ್ಪು ತಿಳ್ಕೊಂಬೋದಿಲ್ಲ, ಅದು ಇಂಪಾರ್ಟೆಂಟ್. ಕಡಿಮೆ ತಿಳ್ಕೊತಾರೆ, ತಪ್ಪು ತಿಳ್ಕೊಡೋದಿಲ್ಲ. ತಾಮಸರು ತಪ್ಪು ತಿಳ್ಕೊಡ್ತಾರೆ, ಅಂದ ಕಡಿಮೆ ತಿಳ್ಕೊತಾರೆ, ತಪ್ಪು ತಿಳ್ಕೊತಾರೆ. ಎರಡನೇದು, ತಿಳಿಯೋದು ಕಡಿಮೆ, ಕ್ವಾಲಿಟಿ ವೆರಿ ಪೂರ್. ಇವರು ಕಡಿಮೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಕಡಿಮೆ ಅಂದ್ರೆ ಯಾರಿಗೆ ಕಡಿಮೆ? ಮೇಲಿನವರಿಗಿಂತ. ಮೇಲಿನವರಿಗೆ ಕಡಿಮೆ, ಮೇಲಿನವರಿಗೆ ಕಂಪೇರ್ ಮಾಡಿ ಏನಾಗುತ್ತೆ? ಈಗ ಒಂದೇ ಪುಸ್ತಕ ಅಣುಭಾಷೆಯನ್ನು ಓದ್ತಾರೆ, ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗುತ್ತೆ. ಅದು ಬರೀ ಸಂಸ್ಕೃತ ಬಂದರೆ ಕೂಡಿಸಿ ಓದೋ ಹೊತ್ತಿಗೆ ಬಂದಿದ್ದೇ ಆಗಿರುತ್ತೆ. ಆದರೆ ನಾರಾಯಣ ನಾರಾಯಣ ಕೂಡೋ ಹೊತ್ತಿಗೆ ಮೆತ್ತಗಾಗಿರ್ತಾರೆ. ಇನ್ನು ಕೆಲವು ಸ್ವಲ್ಪ ಭಾವಾರ್ಥ ಅರ್ಥ ಆಗುತ್ತೆ, ಕೆಲವು ಡೀಪಾಗಿ ಅರ್ಥ ಆಗುತ್ತೆ. ರಾಯರು ಏನು ಮಾಡ್ತಾರೆ ಗೊತ್ತಾದ್ರೊಳಗೆ, 32 ಶ್ಲೋಕದೊಳಗೆ ಅಷ್ಟೋಧಿಕಣದ ಅರ್ಥ ಬಿಡಿಸಿ ತೋರಿಸ್ತಾರೆ. ಯಾರ್ಥ ಬಂದಿದೆ ನೋಡಿ ಅಂತ ಹೇಳಿದ್ರು. ಆ ರೀತಿ ಸಾಮಾನ್ಯಕ್ಕೆ ಅರ್ಥ ಆಗುತ್ತಾ? ಸಾಧ್ಯ ಇಲ್ಲೇ ಇಲ್ಲ. ಯೋಚನೆ ಮಾಡಿದರೆ ಒಂದೊಂದು ವಾಕ್ಯ ಅರ್ಥ ಆಗೋ ಕ್ರಮದಲ್ಲೂ ವ್ಯತ್ಯಾಸ ಇದೆ. ಅದು ಅಡುಭಾಷೆ ನೋಡ್ಬೇಕು, ತತ್ವಮಂಜರಿ ನೋಡ್ಬಿಟ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಆ ಒಂದೇ ಪದನ ತೋರಿಸ್ತಾರೆ, ಅದೇ ಕಡೆದು ಯಾವ್ಯಾವ ಅರ್ಥ ಆಗಿ ಬಂದಿದೆ ಅಂತ ಹೇಳ್ತಾರೆ. ನೋಡೋದಕ್ಕೆ ಏನಪ್ಪ ಇವರು ಏನು ಹೇಳ್ತಾರೆ ಅಂತ ಅನಿಸ್ಬಿಟ್ಟಿರುತ್ತೆ. ಪ್ರೂವ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ ಕರೆಕ್ಟಾಗಿ ಆಗಿದೆ ಅಂತ. ಅದು ಅವ್ರಿಗೆ ಕಾಣೋ ರೀತಿ ಅದು. ಅದಕ್ಕೆ ಅಂತವನು ಕಳಿಸಿಕೊಡ್ತಾರೆ ಅರ್ಥ ಬರೆಯದೆ ಅಂತ ಹೇಳಿ. ಅಲ್ಲಿಗೆ ನಾಳೆ ದಿವಸ ಯಾರು ನಮಗೆ ಮೂರರಿಂದನೇ ವೃದ್ಧಿ ಆಗಬೇಕು. ಹೌದು, ಮೂರರಿಂದನೇ ವೃದ್ಧಿ ಆಗಬೇಕು. ವೃದ್ಧಿ ಅಂದರೆ ಯಾರಿಗೂ ಮೂರನೇ. ಅಪ್ಪ ಯೋಗ ಮಾಡಿದಾಗ ಏನಾಗುತ್ತೆ? ಬರೀ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ, ಮೈಕ್ರೋಸ್ ಹಾಕ್ಕೊಂಡ್ರೆ ಅದು ಯೋಗ ಆಗುತ್ತೆ, ಜಾಸ್ತಿ ಕಾಣಿಸ್ತು. ಅದೇ ರೀತಿ ಧ್ಯಾನಾದಿಗಳನ್ನು ಮಾಡಿದ ಕಣ್ಣು ಶಾರ್ಪ್ ಆಯಿತು, ಅವ ಜಾಸ್ತಿ ಕಾಣುತ್ತೆ. ಕೆಲವರು ಜ್ಯೋತಿಷ್ಯ ನೋಡಿ ಹೇಳೋರು ಕೆಲವರು ಇರ್ತಾರೆ, ನೋಡಿದ್ರೆ ಹೇಳ್ತಾರೆ ಸಾಕು ಅವ್ರಿಗೆ, ಏನು ಜಾತಕ ಐತೆ ಏನೂ ಬೇಕಾಗಿಲ್ಲ, ನೋಡಿದ ತಕ್ಷಣ ಹೇಳ್ತಾರೆ. ಆ ಸಿದ್ಧಿ ಬಂದಿರುತ್ತಾರೆ, ಗೊತ್ತಾಯ್ತಾ? ಕೆಲವರು ಟೈಮ್ ನೋಡಿ ಹೇಳ್ತಾರೆ, ಏನೇನು ಟೈಮ್ ನೋಡಿಬಿಟ್ರೆ ಸಾಕು, ಕರೆಕ್ಟ್ ಎಲ್ಲ ಏನೇನು ಹೇಳ್ತೀವಿ, ಯಾವಾಗ ಕಳ್ಕೊಂಡು, ಯಾವ ಟೈಮಿಗೆ ಕಳ್ಕೊಂಡ್ರೆ ಹೇಳಿ ಅಂತ ಹೇಳ್ತಾರೆ. ಸಿಗುತ್ತೋ ಇಲ್ವೋ, ಎಲ್ಲಿ ಸಿಗುತ್ತೆ ಸಿಕ್ಕರೆ, ಅದೆಲ್ಲ ಹೇಳಿಬಿಡ್ತಾರೆ. ಕೆಲವು ಜಾತಕ ಬೇಕಾದ್ರೆ ಅದು ಬೇಕು, ನೋಡಿದ್ರೆ ಸಾಕು. ಕೆಲವು ಇನ್ನೊಬ್ರು ಯಾರೋ ವಿಷಯ ಕೊಟ್ಟರು ಸಾಕು ಹೇಳಿಬಿಡ್ತಾರೆ. ಅದು ಅದು ಯಾವ್ದರಿಂದ ಬಂತ? ಅದೆಲ್ಲ ಡಿಫ್ರೆಂಟ್ ಯೋಗದ ಸಿದ್ಧಿ. ಅದಿಷ್ಟು ಕೂಡ ಸಾತ್ವಿಕವಾಗಿದ್ದರೆ ಶ್ರೇಷ್ಠ. ಯಾವುದು? ಅದು ಒಂದು ಕಾರಣ ಅಷ್ಟೇ. ಬಿಡಿ, ಪ್ರಧಾನವಾಗಿ ಆ ಸಂಸ್ಕಾರ ಕೂಡ ಏನಾಗಿರ್ಬೇಕು? ಫಸ್ಟು ಓವರ್ ರೈಟ್ ಬಂದಿರೋದಿಲ್ಲ, ಅದು ಸಾಧನೆ ಮಾಡೇ ಬಂದಿರಬೇಕು. ನಾಳೆ ಪಾಠ ಇರೋದಿಲ್ಲ, ದ್ವಾದಶಿ ನಾಡಿದ್ದಿರುತ್ತೆ ಮಾಮೂಲಿ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯತೇ ಸದುಭವ.